ಭಾಗ್ಯವನ್ನು ಕೊಡಿ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ತಿಳಿಸಿಕೊಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುವುದರೊಳಗೆ ಶುಕ ಮಹರ್ಷಿಗಳು ಬರ್ತಾ ಇದ್ದಾರೆ. ಶುಕ ಮಹರ್ಷಿಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಂಥವರಯ್ಯ, ವೇದವ್ಯಾಸರ ಪುತ್ರರು. ತಂ ವ್ಯಷ್ಟ ವರ್ಷಂ ದ್ವಿ ಅಷ್ಟ, 16 ವರ್ಷದ ಪ್ರಾಯದಂತೆ ಸದಾಕಾರ ಕಾಯಕಲ್ಪ ಶರೀರ, ಸುಕುಮಾರವಾಗಿರತಕ್ಕಂಥ ಶರೀರ. ಸುಕುಮಾರ ಅಂದರೆ ಹೇಳ್ತಾರೆ, ಸುಷ್ಟು ಕುತ್ಸಿತಂ ಮಾರಯತಿ. ನಮ್ಮೊಳಗಿರತಕ್ಕಂಥ ಕುತ್ಸಿತವನ್ನೆಲ್ಲ ಚೆನ್ನಾಗಿ ಧ್ವಂಸ ಮಾಡಿಬಿಡುವಂತಹ ಶರೀರ ಅವರದ್ದು. ಅದಕ್ಕೆ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ಅಂತ ಹೇಳ್ತಾರೆ. ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಶುಕಾಚಾರ್ಯರ ವಿಶೇಷವಾದ ಸ್ಮರಣೆ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಮಹಾನುಭಾವರು, ಸುಂದರರಾಗಿದ್ದಾರೆ, ದಿಗಂಬರರಾಗಿದ್ದಾರೆ. ಗಾಂ ಅಟಮಾನ ಅನಪೇಕ್ಷ ನಿಜಲಾಭ ದುಷ್ಟ, ಒಂದೊಂದು ಶಬ್ದಗಳು ಹತ್ತಾ ಬರ್ತಾ ಇದ್ದಾರೆ, ಎಲ್ಲಾ ಭೂಮಿಯನ್ನು ತಿರುಗಾಡ್ತಾ ಬರ್ತಾ ಇದ್ದಾರಂತೆ. ಗಾಂ ಅಟಮಾನ, ಗೋ ಶಬ್ದಕ್ಕೆ ಇನ್ನೊಂದರ್ಥ ವೇದ. ಗಾಂ ಅಟಮಾನ, ಬಾಯಿಂದ ವಿಶೇಷವಾಗಿ ವೇದಾರ್ಥಗಳನ್ನ ಭಗವಂತವನ್ನ ಉಚ್ಚಾರ ಮಾಡ್ತಾ ಇದ್ದಾರೆ, ತಿರುಗಾಡ್ತಾ ಬರ್ತಾ ಇದ್ದಾರೆ. ರಾಜನ ಹತ್ರ ಬಂದ್ರಂತೆ, ಹೇಗೆ ಬಂದ್ರು ಅಂದ್ರೆ ಎದುರುಚ್ಛಯ ಅಂತ ಹೇಳ್ತಾರೆ. ಅಂದ್ರೆ ಎದುರುಚ್ಛ ಅಂದ್ರೆ ಮಾಮೂಲಾಗಿರ್ತಾರೆ ಅಂದುಕೊಳ್ಳದೆ, ಇಲ್ಲ ಭಗವದಿಚ್ಛಯ, ದೇವರ ಇಚ್ಛೆಯಂತೇನೆ. ಸ್ವಾಮಿ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಬರತಕ್ಕಂಥವರು ಹೇಳ್ತಾರೆ, ಸಜ್ಜನರ ಮನೆ ಮುಂದೆ ಅವರ ಮನೆಯನ್ನ ಪವಿತ್ರ ಮಾಡಲಿಕ್ಕಾಗಿ ಕ್ಷಣಕಾಲ ನಿಲ್ಲತಾ ಇದ್ದರಂತೆ. ಗೋದೋಹನ ಕಾಲ, ಆಕಳ ಹಾಲನ್ನ ಒಂದು ಸಲ ಕರೆಯಲಿಕ್ಕೆ ಎಷ್ಟು ಹಿಡಿಯುತ್ತೋ ಸಮಯ, ಅಷ್ಟು ಹೊತ್ತು ಮಾತ್ರ ನಿಂತು ಅವರಿಂದ ಭಿಕ್ಷಾ ಬಂದ್ರೆ ಸ್ವೀಕಾರ ಮಾಡುತ್ತಾ ಇದ್ರು. ತಮ್ಮ ಹೊಟ್ಟೆ ತುಂಬಲಿಕ್ಕಲ್ಲ, ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ. ಅದಕ್ಕೆ ದಾಸ ಪಂಥ ಬಂದದ್ದೇ ಹೀಗೆ, ದಾಸರ ಪಂಥ ಬಂದದ್ದೇ ಭಿಕ್ಷಾ ಬೇಡಿ ಬದುಕಲಿಕ್ಕಲ್ಲ, ಭಿಕ್ಷಾ ಬೇಡಿ ಬದುಕಿಸಲಿಕ್ಕೆ ಬಂದದ್ದು. ನೋಡಿ, ತಾವು ಸ್ವತಂತ್ರವಾಗಿ ಇನ್ನ ಬೇಕಾದಷ್ಟು ಏನು ನಮಗೆ ಪುರಂದರದಾಸರಿಗೆ ಎಲ್ಲಾ ದುಡ್ಡು FD ಇಟ್ಟುಕೊಂಡ್ಬಿಟ್ಟು ಬದುಕಲಿಕ್ಕಾಗ್ತಾ ಇದ್ದಿಲ್ವಾ? ಅವ್ರಿಗಿರೋ 9 ಕೋಟಿ ನಾರಾಯಣ ಇಟ್ಟುಕೊಂಡು ಇವರು ಬೇಕಾದ ಜ್ಞಾನ ಸತ್ರ ಮಾಡಬಹುದಾಗಿತ್ತು, ಎಲ್ಲಾ ಸತ್ರಗಳು ಮಾಡಬಹುದಾಗಿತ್ತು, ಎಲ್ಲಾ ದಾನ ಧರ್ಮ ಮಾಡಬಹುದಾಗಿತ್ತು, ವಜ್ರ ವೈಢೂರ್ಯಗಳೇ ದಾನ ಮಾಡಬಹುದಾಗಿತ್ತು, ಎಲ್ಲ ತುಳಸಿ ಎಸದರ ಮೇಲೆ ಕೃಷ್ಣಾರ್ಪಣ ಅಂದು ಹೊರಟದ್ದು ಯಾಕೆ? ಸ್ವಾಮಿ ಭಿಕ್ಷಾ ಬೇಡಲಿಕ್ಕೆ ನಿಲ್ಲಿಸಿದ್ದು ಯಾಕೆ? ಏನು ಪುರಂದರದಾಸರು ಬರ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ರಾಜ ವೈಭವದಿಂದ ಭಿಕ್ಷಾ ಹಾಕಿಲ್ಲ. ಬಂದವರನ್ನು ನೋಡಿ ಸಿಡಿಸಿಕೊಂಡು ಹೋದವರು ತುಂಬಾ ಜನ. ಅವರು ಬರ್ತಾ ಇದ್ದಾರೆ ಅಂದ್ರೆ ಅಪ್ಪ ಬಂದ್ರು ಅಂತ ಹೇಳಿ ಬಾಗಿಲು ಧಡ್ ಅಂತ ಹಾಕೊಂಡು ಹೋದವರು ತುಂಬಾ ಜನ. ಅದಕ್ಕೆ ಹಾಡೆ ಮಾಡಿಬಿಟ್ರಲ್ಲ, ಕದವ ಮುಚ್ಚಿದಾಳೆ ತಕ್ಕೋ ಗಯ್ಯಾಳಿ ಮುಳಿ ಅಂತ ಬೈತಾರೆ. ನಮಗೇನರ್ಥ ಆಯ್ತು? ಭಿಕ್ಷಾ ಹಾಕ್ಲಿಕ್ಕೆ ಭಿಕ್ಷಾ ಬೇಡಲಿಕ್ಕೆ ಬಂದ್ರೆ ಮುಖದ ಮೇಲೆ ಬಾಗಿಲು ಹಾಕೊಂಡವ್ರದ್ದು ಅಂತ ಬೈದ್ರು ಅಂತ ಅಲ್ಲಂತೆ. ಆ ಪದ ನೋಡಿ ಅಂತ ಹೇಳುತ್ತಾರೆ, ಎಲ್ಲಿ ಬಂದ ತನ್ನ ಪಾಪ ಹೊರಟೋಗ್ಲಿ ಅಂತ ನಾ ಬರ್ತಾ ಇದ್ದೆ, ಆ ಪಾಪ ಬಿಟ್ಟಿಲ್ಲ ಪಾಪಿ ಅಂತ ಬಂದ್ರೆ. ಅಂದ್ರೆ ಆ ಪ್ರಾಣಿ ತನ್ನ ಪಾಪ ನನಗೆ ಬಿಟ್ಟು ಕೊಟ್ಟಿದ್ರೆ ಉದ್ಧಾರ ಆಗ್ತಾ ಇದ್ಲು, ಆ ಪಾಪವೇ ಬಿಟ್ಟಿಲ್ಲ ಅಂತ ದುಃಖದಿಂದ ಬೈದ್ರಷ್ಟೇ ಹೊರತು ಅಕ್ಕಿ ಹಾಕಿಲ್ಲ ಅಂತ ಬೈದಿಲ್ಲ. ಅಲ್ಲ, ವ್ಯಾಸರಾದರೂ ತೀರ್ಥಕ್ಕೆ ಕರೆದರೆ ದ್ವಾದಶಿ ದಿವಸ ಅವಸರದಲ್ಲಿ ಬಂದು ಊಟವೇ ಮಾಡಿ ನದಿಗೆ ಹೋಗಿ ಹೊಟ್ಟೆಯಲ್ಲಿದ್ದ ಪದಾರ್ಥಗಳನ್ನೆಲ್ಲ ತೆಗೆದು ಪ್ರತ್ಯೇಕ ಬಿಸಿ ಬಿಸಿಯಾಗಿ ತೆಗೆದಿಟ್ಟು ನಂತರ ದೇವರ ನೈವೇದ್ಯ ಮಾಡಿ ಉಂಡಂತಹ ಯೋಗಶಕ್ತಿ ಇರುವಂತಹ ತಪಶಕ್ತಿ ಸಂಪನ್ನರಿಗೆ ಒಂದುತ್ತು ಅನ್ನ ಸೃಷ್ಟಿ ಮಾಡಿಕೊಂಡು ಊಟ ಮಾಡಲಿಕ್ಕಾಗಲ್ವೇ? ಮತ್ತೆ ಯಾಕೆ ಭಿಕ್ಷಾ ಬೇಡಲಿಕ್ಕೆ ಬಂದರು ಅಂದ್ರೆ ಜನರನ್ನ ಉದ್ಧಾರ ಮಾಡಲಿಕ್ಕೆ. ಯಾಕಂದ್ರೆ ನಿಮ್ಮಲ್ಲಿರುವ ಜ್ಞಾನ ಭಿಕ್ಷೆಯನ್ನ ಕೊಟ್ಟು ಅವರು ಹಾಕುವ ಚೂರನ್ನ ತೆಗೆದುಕೊಂಡು ಬದುಕಿರಿ ಅಂತ ಭಗವಂತನ ಅರ್ಪಣೆ. ಆ ರೀತಿಯಾಗಿ ಬರ್ತಾ ಇದ್ದಾರೆ ಮಹಾನುಭಾವರು. ಗೃಹಸ್ಥರನ್ನ ಪವಿತ್ರ ಮಾಡತಕ್ಕಂತಹ ಉದ್ದೇಶದಿಂದ ಬರತಕ್ಕಂಥವರು ರಾಜನತ್ರೆ ಬರ್ತಾ ಇದ್ದಾರೆ. ಹಿಂದೆ ಎಲ್ಲ ಹುಡುಗರು ಎಲ್ಲರೂ ಬರ್ತಾ ಇದ್ದಾರೆ. ಇದೇನು ನೋಡ್ಲಿಕ್ಕೆ ಬಹಳ ಸುಂದರ, ನೋಟ ಬಹಳ ಸುಂದರ, ಸೆಳೆದು ಹಾಕ್ತಾ ಇದೆ. ಅದಕ್ಕೆ ಸಿದ್ಧರ ಯೋಗಿಗಳ ಮಾತು ಯಾರಿಗೆ ಸಿದ್ಧಿ ಒಳಗೆ ಆಗ್ತಾ ಇರುತ್ತೆ, ವಿಶೇಷ ಸಿದ್ಧಿಯ ಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅವರ ಬಾಯಿಯಲ್ಲಿ ಶಕ್ತಿ ಹೊರಬರ್ತಾ ಇರುತ್ತೆ, ಭಗವಂತನ ಸನ್ನಿಧಾನ ಇರುತ್ತೆ, ಕೇಳಿದಂಥವರನ್ನ ಸೆಳೆದು ಬಿಡುತ್ತೆ. ನೋಟದಲ್ಲೂ ಸಿದ್ಧಿ ಇರುತ್ತೆ, ನೋಟ ಸೆಳೆದು ಬಿಡ್ತಾ ಇರುತ್ತೆ. ಕೆಲವರು ನೋಡಿದ ಕೂಡಲೇ ಅವರು ಮಕ್ಕ ನೋಡಬೇಕು, ಅವರು ಹಿಂದೆ ಹೋಗ್ಬೇಕು, ಅವರ ಹತ್ರ ಇರಬೇಕು ಅನ್ನಿಸ್ತಾ ಇರುತ್ತೆ. ಆ ನೋಟದಲ್ಲಿ ತಾಕತ್ತಲ್ಲಿ ಸ್ವಾಮಿ ಕೊಡ್ತಾ ಇರುತ್ತಾನೆ. ಹಾಗೆ ತಾನು ಒಳಗಿದ್ದು ಯಾರನ್ನ ಪವಿತ್ರ ಮಾಡಬೇಕು ಅಂದುಕೊಳ್ಳುತ್ತಾನೆ ಅಂತವರನ್ನ ಇವರ ಮೂಲಕ ಮಾತಿನಿಂದ, ನೋಟದಿಂದ, ಚರ್ಯಗಳಿಂದ ಸೆಳೆದು ಭಗವಂತ ಉದ್ಧಾರ ಮಾಡುತ್ತಾ ಇರ್ತಾನೆ. ಆ ರೀತಿ ಮಹಾನುಭಾವರು ಬಂದಿದ್ದಾರೆ, ಅವರಿಗೆ ಅರ್ಚನೆಯನ್ನು ಮಾಡಿ ತಲೆಬಾಗಿ ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದಾನೆ ರಾಜ. ಮಹಾನುಭಾವರು ಬಂದಿದ್ದೀರಾ, ನಿಮ್ಮಂಥವರ ದರ್ಶನ ಹೇಳುತ್ತಾರೆ, ನಿಮ್ಮಂಥವರ ದರ್ಶನದಿಂದಲೇನೆ ಪವಿತ್ರ ಆಗಿಬಿಡುತ್ತೇವೆ. ಇನ್ನ ಕಿಮುತ ಪಾದಸ್ಪರ್ಶನಾದಿವಿಹಿ, ನಿಮ್ಮ ಪಾದಸ್ಪರ್ಶನ ನಿಮ್ಮ ಪಾದವನ್ನ ತೊಳೆದು ಆ ನೀರನ್ನ ವಿಶೇಷವಾಗಿ ಪ್ರೋಕ್ಷಣೆ ಮಾಡಿಕೊಳ್ಳೋದು ನಿಮ್ಮ ಸೇವಾದಿಗಳು ಮಾಡಿದರೆ ಉದ್ಧಾರ ಆಗ್ತದೆ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮಹಾನುಭಾವರು ಬಂದಿದ್ದೀರಾ, ನನ್ನ ಉದ್ಧಾರಕ್ಕಾಗಿ ಬಂದಿದ್ದೀರಾ, ನೀವು ವಿಶೇಷವಾದ ಭಗವಂತನ ತತ್ವಗಳನ್ನು ತಿಳಿಸಿಕೊಡಿ, ಇಷ್ಟು ಕೇಳುತ್ತಾನೆ. ಸಾಯಲಿಕ್ಕೆ ಸಿದ್ಧ ಆಗಿದ್ದೇನೆ, ಸಾಯಲಿಕ್ಕೆ ಸಿದ್ಧ ಆದನವ ಮಾಡಬೇಕಾಗಿತ್ತೇನೆ. ಮೃಯಮಾಣಸ್ಯ ಸದಾ ಎತ್ತರ್ತವ್ಯ, ಸಾಯಲಿಕ್ಕೆ ಸಿದ್ಧನಾದವ ಯಾರು ಅಂತ ಪ್ರಶ್ನೆ. ನಮಗೇನಿನ ಸಾವು ಬರಲಿಲ್ಲಲ್ಲ ಅಂದ್ರೆ ಆತನಿಗಾದ್ರೂ ಒಂದು ವಾರ ಅಂತ ಗ್ಯಾರಂಟಿ ಕಾರ್ಡ್ ಇತ್ತು, ನಮಗಿಲ್ಲವೇ ಇಲ್ಲ. ಇಲ್ಲೇ ಎಷ್ಟು ಜನ ಹೋಗ್ತೀವೋ ಗೊತ್ತಿಲ್ಲ, ಮನೆಗೆ ಹೋದ್ಮೇಲೆ ಎಷ್ಟು ಜನ ಹೋಗ್ತೀವೋ ಗೊತ್ತಿಲ್ಲ. ಇದ್ರೆ ಸರಿ, ಒಳ್ಳೇದೇ ಇಲ್ಲ ಅಂತಿಲ್ಲ. ಯಾವಾಗ ಯಾರ್ಯಾರು ಹೋಗ್ತೀವೋ, ಆಯುಷ್ ಯಾರದ್ದು ಗಟ್ಟಿ ಇಲ್ಲ ಅಂತ ಕಾಲಕ್ಕೆ ಪರಿಚಿನ್ ಮಹಾರಾಜಲ್ಲ, ನಾವು ಮೊದಲು ತರ ಮಾಡಬೇಕು ಯಾವಾಗ ಹೋಗ್ತೀವೋ ಏನೋ ಅಂತ. ಅದಕ್ಕೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಮೃಯಮಾಣಸ್ಯ ಸದಾಯ ಕರ್ತವ್ಯಂ, ಸಾಯಲಿಕ್ಕೆ ಸಿದ್ಧನಾದವ ಯಾವಾಗ್ಲೂ ಮಾಡಬೇಕಾಗಿದ್ದೇನು ಅಂತ ಪ್ರಶ್ನೆ ಆದರೆ ಸದಾ ಮೃಯಮಾಣಸ್ಯ ಯತ್ ಕರ್ತವ್ಯಂ ಅಂತ ನಮಗೂ ಅನ್ವಯ ಮಾಡಿಕೋಬೇಕು. ಸದಾ ಮೃಯಮಾಣಸ್ಯ ಅಂದ್ರೆ ಯಾವಾಗ್ಲೂ ಸಾಯುವವರು ಅಂತ. ಅದೇನ್ರಿ ಯಾವಾಗ್ಲೂ ಸಾಯುವರು ಅಂತ ಹೇಳ್ತೀರ, ಅಮ್ಮನ ಬೈತೀರಲ್ಲ ಅಂದ್ರೆ ಹೌದು. ಸಾವು ಅಂದ್ರೆ ಏನು, ದೇವರನ್ನ ಮರೆತಿರೋದೇ ಸಾವು. ಸನತ್ ಸುಜಾತಿ ಇದರಲ್ಲಿ ಹೇಳುತ್ತಾರೆ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ ಸಾವು ಅಂದ್ರೆ ಗೊತ್ತಾ, ಗೊತ್ತು ಶರೀರ ಬಿಡೋದೆ, ಅದಲ್ಲ ಇನ್ನೊಂದಿದೆ ಯಾವುದು, ದೇವರನ್ನ ಮರೆತಿರೋದೇ ಸಾವು. ಹಾಗಾದ್ರೆ ಆ ಸಾವು ನಮ್ಗೆ ದಿನಾಂಕ ಬರ್ತಾನೆ ಇದೆ, ದೇವರನ್ನ ಮರೆತು ಮರೆತು ಬದುಕ್ತಾ ಇದ್ದೇವೆ. ಅಂಥ ಸಾವಿನಿಂದ ಬಿಡುಗಡೆ ಮಾಡತಕ್ಕಂಥವ ಶ್ರೀಹರಿ ಮಾತ್ರ. ಅದಕ್ಕೆ ಹೇಳುತ್ತಾರೆ ಅಂಥ ಮನುಷ್ಯರು ವಿಸ್ಮರಣಶೀಲರು, ನಾವು ಮಾಡಬೇಕಾಗಿದ್ದೇನು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾ ಹೇಳ್ತಾ ಇದ್ದಾರೆ, ಹೇ ರಾಜ ಲೋಕಹಿತಂ, ನೀನು ಮಾಡಿದ ಪ್ರಶ್ನೆ ನಿನಗೆ ಮಾತ್ರ ಅಲ್ಲ, ಲೋಕಹಿತಂ ನೃಪ, ನಿನ್ನ ಪ್ರಶ್ನೆ ವರೀಯಾನ್ ಏಷತೆ ಪ್ರಶ್ನ, ನಿನ್ನ ಪ್ರಶ್ನೆ ಬಹಳ ವಿಶೇಷವಾಗಿರತಕ್ಕಂಥದ್ದಯ್ಯ. ಅಂಥ ಪ್ರಶ್ನೆಯನ್ನು ಕೇಳಿ ನನಗೆ ಬಹಳ ಸಂತೋಷ ಆಗಿದೆ, ನಿನಗೆ ಉತ್ತರವನ್ನು ಕೊಡತಾ ಇದ್ದೇನೆ ಕೇಳು. ಏನು ಮಾಡಬೇಕು, ಸಾಯಲಿಕ್ಕೆ ಸಿದ್ಧನಾದವ ಅಂದರೆ ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಕಾಲೇತು ಪುರುಷ ಆಗತೆ ಗತಸತ್ವಸ ಛಿಂದ್ಯಾದ ಸಂಘ ಶಸ್ತ್ರೇಣ ಸ್ಪೃಹಾಂ ದೇಹೇನು ಏಷತಂ. ಹೇಳ್ತಾ ಇದೆ ಮನುಷ್ಯರ ಆಯುಷ್ಯವೇ ಬಹಳ ಕಡಿಮೆ. ಇದು ಕಲಿಕಾಲದಲ್ಲಿ ನೂರೇ ವರ್ಷ ಇಟ್ಟದ್ದು, ಆ ನೂರು ವರ್ಷ ಬದುಕಲ್ಲ ಯಾರು, ನೂರು ವರ್ಷ ಬದುಕಿದ್ರು ಬಹಳ ಕಷ್ಟ. ಐವತ್ತಾದ ಮೇಲೆ ಒಂದು ವರ್ಷ ಬದುಕಿದ್ರು ಬೋನಸ್ ಇದೆ, ಐವತ್ತಾದ ಮೇಲೆ ಒಂದು ವರ್ಷ ಆದರೂ ಕೂಡ ಬೋನಸ್ ದೇವರು ಕೊಟ್ಟಂತೇನೆ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಹೇಳುತ್ತಾರೆ ಅದರಲ್ಲಿ ಅರ್ಧ ನಿದ್ರೆಯಲ್ಲೇ ಹೋಗ್ಬಿಡುತ್ತೆ, ಇನ್ನ ಚೂರು ಚಿಕ್ಕ ಹುಡುಗತನದಲ್ಲಿ ಹೋಗ್ಬಿಡುತ್ತೆ, ಪ್ರಾಯದಲ್ಲಿ ಹೋಗ್ಬಿಡುತ್ತೆ, ಇನ್ನ ವೃದ್ಧಾಪ್ಯದಲ್ಲಿ ಒದ್ದಾಡ್ತಾ ಒದ್ದಾಡ್ತಾ ಪ್ರಾಣ ಬಿಡಬೇಕು, ಮಧ್ಯೆ ಚೂರು ಉಳಿಯುತ್ತೆ, ಅದರಲ್ಲೂ ಕೂಡ ದೇವರ ಚಿಂತನೆ ಮಾಡಲ್ಲಯ್ಯ ಅಂತವನಾದ್ದರಿಂದ ಏತಾವಾನ್ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮನಾಭ ಪರಪುಂಸಾನ್ ಅಂತೆ ನಾರಾಯಣ ಸ್ಮೃತಿ. ಇಷ್ಟಯ್ಯ ನಿರ್ಣಯ ಮಾಡಿದ್ದು ಏನು ಅಂದರೆ ಸಾಂಖ್ಯಶಾಸ್ತ್ರದಿಂದ ಯೋಗಶಾಸ್ತ್ರಗಳಿಂದ ಎಲ್ಲದರಿಂದ ಜ್ಞಾನ ಕರ್ಮ ಯೋಗಗಳು ಎಲ್ಲವೂ ಕೂಡ ಚೆನ್ನಾಗಿ ಪರಿಶೀಲನೆ ಮಾಡಿದರೆ ಇಷ್ಟೇ ಇಷ್ಟು. ಏನದು ಸ್ವಧರ್ಮ ಪರಿನಿಷ್ಠೆಯ, ಸ್ವಧರ್ಮ ಧರ್ಮ ಅಂದರೆ ಶ್ರೀಹರಿಯಲ್ಲಿ ಭಕ್ತಿ ಮಾಡಬೇಕು ಅದೇ ಧರ್ಮ. ಆ ಧರ್ಮದಲ್ಲೇ ಚೆನ್ನಾಗಿದ್ದುಕೊಂಡು ಇಡೀ ಜೀವನ ದೇವರಲ್ಲೇ ಭಕ್ತಿ ಮಾಡುತ್ತಾ ಇದ್ದು ಅದರಿಂದ ಏನು ಬರಬೇಕು? ಅಂತೆ ನಾರಾಯಣ ಸ್ಮೃತಿ, ಭಗವಂತನ ಸ್ಮೃತಿ ಕೊನೆಯಲ್ಲಿ ಬರಬೇಕಯ್ಯ, ಅದೇ ಲಾಭ ಅಂತ ಹೇಳ್ತಾ ಇದ್ದಾರೆ. ತದನಂತರ ನಿನಗೆ ನಾನು ಪಿತುಃ ದ್ವೈಪಾಯನಾದಹಂ ಅಧೀತವಾನ್ ವ್ಯಾಪಾರಾದವು ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತ ಪುರಾಣವನ್ನ ನಮ್ಮ ತಂದೆಯಿಂದ ನಾನು ಅಧ್ಯಯನ ಮಾಡಿದ್ದೇನೆ. ತದಂತೆ ಅಭಿದಾಸ್ಯಾಮಿ, ನೆನಪಡುತ್ತೇನೆ, ನೆನಪಡ್ತೀನಿ ನೀವು ಅಂದ್ರೆ ಮಹಾಪುರುಷಿಕೋ ಭವಾನ್, ಮಹಾಪುರುಷರಾಗಿರತಕ್ಕಂತಹ ಪಾಂಡವರ ಕುಡಿ ನೀನು, ಆದ್ದರಿಂದ ನೆನಪಡುತ್ತೇನೆ ನಾನು. ನೋಡಿ ಎಂಥ ಇದು ಭಗವಂತನ ಕರುಣ. ಯಾರಿಂದಾದರೆ ಬಾಣ ಪ್ರಯೋಗ ಮಾಡಿಸಿದನೋ ಸ್ವಾಮಿ, ಅವರನ್ನೇ ರಕ್ಷಣೆ ಮಾಡು ಅಂತ ಹೇಳಿ ಕಳಿಸಿದ್ದು. ಯಾರು? ಅಶ್ವತ್ಥಾಮಾಚಾರ್ಯರೇ ತಾನೇ ಬಾಣ ಪ್ರಯೋಗ ಮಾಡಿ ಇವರನ್ನ ಚಿಕ್ಕ ಮಕ್ಕಳಿದ್ದಾಗ ದಹನ ಮಾಡಬೇಕು ಅಂತ ನೋಡಿದ್ದು. ಅದಕ್ಕೆ ಭಗವಂತ ಹೇಳಿದ, ಕೊಲ್ಲಲಿಕ್ಕೆ ನೋಡಿದೀಯ, ನೀನೇ ಬದುಕಿಸಿ, ಈಗ ಈಗ ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ. ಅವರನ್ನ ಭಗವಂತನ ತತ್ವಜ್ಞಾನ ಕೊಟ್ಟು ಬದುಕಿಸಬೇಕಾದ ಜವಾಬ್ದಾರಿ ನಿಂದೆ ಅಂತ ಅವರನ್ನೇ ಕಳಿಸಿಕೊಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಬರ್ತಾ ಇದ್ದಾರೆ, ಮಹಾನುಭಾವರು ಹೇಳುತ್ತಾರೆ, ನನಗಿನ್ನ 7 ದಿವಸಗಳ ಕಾಲ ವಯಸ್ಸು, ಏನು ಆಯುಷ್ಯವಿದೆ, 7 ದಿವಸಗಳಲ್ಲಿ ನಾನು ಸತ್ತು ಹೋಗ್ತೇನೆ, ಎಲ್ಲಿ ಸಾಧನೆ ಆಗಬೇಕು, 7 ದಿವಸಗಳಲ್ಲಿ ಆಗುತ್ತಾ ಅಂತ ಪ್ರಶ್ನೆ ಬಂದರೆ, ಖಟ್ವಾಂಗೋ ರಾಮ ರಾಜರ್ಷಿ ಜ್ಞಾತ್ವಾ ಇಯತ್ತಾಂ ಇಹ ಆಯುಷ ಮುಹೂರ್ತಾದ ಸಂಗಮ ಸೃಜ್ಯ ಗತವಾನ್ ಅಭಯಂ ಹರಿಂ. ಅದನ್ನು ಹೇಳ್ತಾ ಇದ್ದಾರೆ ಖಟ್ವಾಂಗ ರಾಜ. ತನ್ನ ಆಯುಷ್ಯ ಒಂದೇ ಒಂದು ಮುಹೂರ್ತ ಇದೆ ಎಂದು ಚೆನ್ನಾಗಿ ತಿಳ್ಕೊಂಡು ಭಗವಂತನನ್ನ ಸಂತೋಷಗೊಳಿಸಿ ಭಗವತ್ ಸನ್ನಿಧಾನವನ್ನು ಸೇರಿದನಯ್ಯ. ಮತ್ತೆ ನಿನಗೆ ತವಾಪ್ಯ ದರ್ಹಿ ಗೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗೆ 7 ದಿವಸಗಳು, 7 ದಿವಸ ಅಲ್ಲ 7 ದಿವಸಗಳ ಕಾಲ ಇದೆ. ಮುಹೂರ್ತ ಕಾಲದಲ್ಲೇ ದೇವರ ಧ್ಯಾನ ಮಾಡಿಕೊಂಡು ಹೋದವರಿದ್ದಾಗ 7 ದಿವಸಗಳು ಧ್ಯಾನ ಮಾಡಿದರೆ ನೀನು ಸದ್ಗತಿ ಆಗಲ್ಲವ, ಹಾಗೇ ಆಗುತ್ತೆ, ಆದ್ದರಿಂದ ನೀವು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡಬೇಕು? ಉಪಕಲ್ಪಯ ತತ್ಸರ್ವಂ ಎತ್ತಾವತ್ ಸಂಪರಾಯಿತ. ಏನು ಪ್ರಾಣತ್ಯಾಗ ಆಗುವ ಪರ್ಯಂತ ಆ ಆಯುಷ್ಯವನ್ನೆಲ್ಲ ಶ್ರೀಹರಿಯ ಚಿಂತನೆಯಲ್ಲೇ ಇಟ್ಟು ಬಿಡು. ಉತ್ತರ ಯಾರಿಗೆ ಕೊಟ್ಟದ್ದು? ನಮಗೆ ಕೊಟ್ಟದ್ದು. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂತಿದ್ದಾಗ ನಿಮಗೇನು ಗೊತ್ತಿಲ್ಲಲ್ವಾ, ಎಷ್ಟು ಕಾಲ ಇರ್ತೀರೋ, ಇನ್ನಿಂದಾದರೂ ದೇವರ ಸ್ಮರಣೆಯಲ್ಲೇ ನಿಮ್ಮ ಇಡೀ ಜೀವನವನ್ನ ಕಳೆದು ಬಿಡಿ, ಸಾಕಿನ್ನ ಸಂಪತ್ತು ಅದು ಇದು ನಾವು ಹೋದ ಮೇಲೂ ಇಲ್ಲೇ ಇರುತ್ತೆ. ಇದ್ದಷ್ಟು ಕಾಲ ಅದಕ್ಕಾಗಿ ಒದ್ದಾಡ್ತಾ ಒದ್ದಾಡ್ತಾ ನಮ್ಮ ಇಡೀ ಜೀವನ ಅದಕ್ಕಾಗಿ ಹಾಕ್ಬೇಕು, ಹರಣ ಮಾಡಿಬಿಡುತ್ತೆ. ನಾವು ಹೋದ ಮೇಲೆ ಇನ್ನೊಬ್ಬರ ಕೈಗೆ ಸೇರುತ್ತಷ್ಟೆ. ಹೌದ್ ತಾನೆ? ಅದಕ್ಕೆ ಹೇಳ್ತಾರೆ ನಮ್ಮ ವಾದಿರಾಜ ಗುರುಸಾರ ಹೋಗರು, ಒಬ್ಬ ಇಡೀ ಜೀವನ ಸಂಪಾದನೆ ಮಾಡಿದ 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 ಏನು ಮಾಡಿದ, ಯಾರಿಗೂ ಕೊಡಲಿಲ್ಲ, ತಾನೂ ತಿನ್ನಲಿಲ್ಲ, ಅದು ನೋಡ್ತಾ ಆನಂದ ಪಟ್ಟ, ಕೊಟ್ಟು ಯಾರಿಗೂ ಸಿಗಬಾರದು ಅಂದ್ಕೊಂಡ, ಅದಕ್ಕೇನು ಮಾಡಿದ, ಕಿತ್ತಲು ಹೋದ, ಅಲ್ಲಿ ಕುಣಿ ತೋಡದ, ಒಳಗಿಟ್ಟ, ಮುಚ್ಚಿದ. ಆ ತೋಡೋ ಕಾಲಕ್ಕೆ ಏನಾಯಿತು ಅಂದ್ರೆ ಹೇಳ್ತಾರೆ, ಆ ತೋಡೋದು ಹೇಗೆ, ಭೂಮಿಗೆ ಕುಣಿ ತೋಡುತ್ತಾ ಮಣ್ಣು ತನ್ನ ಕೆಳಗೆ ತೆಕ್ಕೊಳ್ತಾನಲ್ಲ ಅಂದ್ರೆ ಅರ್ಥ ಹೇಳಿದ್ರಲ್ಲಿ, ನಿನಗೆಲ್ಲ ನಾ ಸಂಪಾದನೆ ಮಾಡಿದ ದುಡ್ಡೆಲ್ಲ ನಿನಗೆ, ಮಣ್ಣು ನನಗೆ. ಆ ರೀತಿಯಲ್ಲಿ ಇಷ್ಟು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು, ಬೇಕೇ ಬೇಕು, ಅಷ್ಟರಿಂದ ದೇವರ ಸ್ಮರಣೆ ಮಾಡಿ ಹೋಗೋಣ, ಹೆಚ್ಚಾಯಿತಾ ಸಂಪತ್ತು ಅದೇ ನಮ್ಮನ್ನ ತಿಂದು ಬಿಡುತ್ತೆ, ದೇವರಿಗೆ ದೂರ ಮಾಡುತ್ತೆ. ಆ ರೀತಿಯಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಯ್ಯ ಇಷ್ಟು ತಿಳಕೋ. ಅಂತ ಕಾಲೇತ ಪುರುಷ ಆಗದೆ ಗತಸಾತ್ವಸ ಛಿಂದ್ಯಾ ರಥಂಗ ಶಸ್ತ್ರೇಣ ಬೃಹಾನ್ ದೇಹೇನು ಏಚಿತಂ. ಕೊನೆ ಕಾಲ ಬಂದ ಕೂಡಲೇ, ಇನ್ನೇನು ಮರಣ ಬರುತ್ತೆ ಅಂತ ನಿಶ್ಚಯ ಆದ ಕೂಡಲೇ ಮನುಷ್ಯ ತಾನು ದೇಹದ ಮೇಲೆ ಅಭಿಮಾನವನ್ನ ಕಳ್ಕೋಬೇಕು, ತನ್ನವರ ಮೇಲೆ ಅಭಿಮಾನ ಬಿಡಬೇಕು. ಹೇಗಾದರೂ ಬಿಡುತ್ತೇನೆ ಇವರನ್ನ, ಬಿಟ್ಟು ಹೋಗೋದೆ, ಭಗವಂತನ ಪಾದ ಧ್ಯಾನ ಮಾಡಬೇಕು ಅಂತ ತಾನು ಹೊರಡಬೇಕಂತೆ. ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯ ತೀರ್ಥ ಜಲಾಪ್ಲುತ ಹೇಳುತ್ತಾರೆ. ಒಳ್ಳೆ ಮನೆಯಿಂದ ಹೊರಟು ಪುಣ್ಯ ತೀರ್ಥಗಳಿಗೆ ಸೇರಬೇಕಂತೆ, ಅಲ್ಲಿ ಆ ಜಲಗಳ ಸ್ನಾನ ಮಾಡಬೇಕಂತೆ. ಕುಚೌ ವಿವಿಕ್ತೆ ಆಸೀನ ವಿಧಿವತ್ ಕಲ್ಪಿತಾಸನೆ ಹೇಳ್ತಾರೆ. ವಿವಿಕ್ತೆ ದೇಶ, ಯಾರೂ ಇಲ್ಲದಂತಹ ದೇಶದಲ್ಲಿ, ಶುಚಿಯಾದ ದೇಶದಲ್ಲಿ, ಒಳ್ಳೆ ಆ ವಿಧಿ ವಿಧಿಯಿಂದ ಯಾವ ಯಾವ ಆಸನದಲ್ಲಿ ಕೂಡಬೇಕು ಅಂತ ವಿಧಿ ಇದೆಯೋ, ಅದು ಸ್ವಸ್ತಿಕಾಸನವೋ ಪದ್ಮಾಸನವೋ ವೀರಾಸನವೋ, ಯಾವ ಆಸನ ತಮ್ಮ ಯೋಗ್ಯವೋ ಗುರುಗಳು ಹೇಳಿರ್ತಾರೋ ಅಂಥ ಆಸನದಲ್ಲಿ ತಾನು ಕೂತುಕೊಂಡು ವಿಶೇಷವಾಗಿ ಅಭ್ಯಸೇತ್ ಮನಸಾ ಶುದ್ಧಂ ತ್ರಿವೃತ ಬ್ರಹ್ಮಾಕ್ಷರಂ ಪರಂ. ಬ್ರಹ್ಮಾಕ್ಷರ ಯಾವುದು? ಮೂರಕ್ಷರಗಳಿಂದ ಕೂಡಿದ್ದು ಆ ಊ ಮ, ಅದರಿಂದ ಕೂಡಿರತಕ್ಕಂಥ ಓಂಕಾರವನ್ನ ಅಭ್ಯಾಸ ಮಾಡುತ್ತಾ ಬರಬೇಕು. ಹೇಳ್ತಾರೆ, ಜಿತಶ್ವಾಸ ಮನೋಯಚ್ಛೇದ್, ಪ್ರಾಣಾಯಾಮದಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಬ್ರಹ್ಮಬೀಜಂ ಅನುಸ್ಮರಣ್, ಬ್ರಹ್ಮಬೀಜ ಭಗವಂತನ ಪೂರ್ಣಾನುಗ್ರಹವನ್ನು ಪಡೆಯಲಿಕ್ಕಾಗಿ ಆ ಭಗವಂತನ ಓಂಕಾರವನ್ನ ಇಡೀ ಶಾಸ್ತ್ರವನ್ನು ಬಚ್ಚಿಟ್ಟುಕೊಂಡ ಕಂಪ್ರೆಸ್ಡ್ ಟ್ಯಾಬ್ಲೆಟ್ ಅಂತ ಹೇಳಬೇಕು ಓಂಕಾರ. ಅಂತಹ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ಭಗವಂತನ ಚಿಂತನೆ ಮಾಡುತ್ತಾ ಬರಬೇಕು. ಇಲ್ಲೊಂದು ರಹಸ್ಯ ಕೊಟ್ಟಿದೆ, ಹೇಳದಂಗೆ ಹೋದ್ರೆ ಚೆನ್ನಾಗಿರಲ್ಲ. ಖಟ್ವಾಂಗನ ಚರಿತ್ರೆ ಹೇಳಿದರಲ್ಲ, ಒಂದೇ ಕ್ಷಣದಲ್ಲಿ ಖಟ್ವಾಂಗನ ಆಯುಷ್ಯ ಒಂದು ಮುಹೂರ್ತ ಇತ್ತು, ಆ ಮುಹೂರ್ತದಲ್ಲೇ ಭಗವಂತನ ಚಿಂತನೆ ಮಾಡಿ ಮೇಲೆ ಹೊರಟರು ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಧ್ಯ? ನಮಗೂ ಯಾರಾದರೂ ಬಂದು ಹೇಳಿ ಒಂದು ಗಂಟೆ ಪ್ರಾಣ ಬಿಡ್ತೀರಾ ಅಂತ ಹೇಳಿದರೆ ಇಲ್ಲ, ಇನ್ನ ಒಂದು ಮುಹೂರ್ತ ಇದೆ ಅಂತ ಹೇಳಿದ್ರೆ ಸಾಯ್ಲಿಕ್ಕಿಲ್ಲ. ಏನಾಗುತ್ತೆ? ನಾವು ಕೂಡ ಎಲ್ಲ ಬಿಟ್ಟುವಪ್ಪ, ಏನು ಕಟ್ಟವಾಂಗರಾದ ಮನೆ ಮಕ್ಕಳ ಬಿಟ್ಟಂತೆ ನಾವು ಬಿಟ್ಟು ಪುಷ್ಕರಕ್ಕೆ ಬಂದು ಕೂತು, ಯಾರೂ ಇಲ್ಲ, ನೀವು ಕೂಡ ಇಲ್ಲ, ಒಬ್ಬರೇ ಬಂದು ಕೂತಿದ್ದಿಲ್ಲ. ಯಾವುದು ರಾಮಸಖ ಅಷ್ಟ ಬಂದು ಕೂತಂತ ಇದ್ರು, ನೋಡೋದಿಕ್ಕಿಲ್ಲ, ಒಬ್ಬರೇ ಕೂತಿದ್ವು. ಧ್ಯಾನ ಮಾಡ್ಲಿಕ್ಕೆ ಕೂತು, ಮೇಲ್ ರೂಮ್ ಕೊಟ್ಟಿದ್ದಾರೆ, ರೂಮಲ್ಲಿ ಬಾಗಿಲು ಹಾಕೊಂಡು ಕೂತು, ಒಂದೇ ಮುಹೂರ್ತ ಹೋದ್ರೆ ಕೃಷ್ಣಾರ್ಪಣ ಆಯ್ತು, ಧ್ಯಾನಕ್ಕೆ ಕೂತು, ಧ್ಯಾನ ಬರುತ್ತಾ ಅಂತ ಪ್ರಶ್ನೆ. ಮನಸ್ಸು ಕೋತಿ ಅಂತೆ ಕುಣಿತಾ ಇರುತ್ತೆ, ಇದು ಪ್ರಶ್ನೆ ಬರ್ತಾ ಇದೆ. ಅಂತಹದ್ದು ಮಹಾರಾಜ ಒಂದು ಮುಹೂರ್ತ ಕಾಲದಲ್ಲಿ ದೇವರಲ್ಲೇ ಮನಸ್ಸಿಟ್ಟು ಹೇಗೆ ಸೇರಿದ ಎಂಬ ಪ್ರಶ್ನೆ ಬರಲ್ಲ ನೋಡಿ ನಮಗೆ. ಅದು ವಿಷ್ಣು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಮಹಾರಾಜ ಬಂದ, ಮುಹೂರ್ತ ಕಾಲ ಇದೆ ಅಂತ. ಆ ಕಥೆಯೇ ಅದ್ಭುತ, ಕಟ್ವಾಂಗರಾಜನ ಕಥೆಯೇ ಬಹಳ ಸುಂದರ. ಯಾಕೆ ಸುಂದರ? ಬಿಂಬನ ಪರಿಚಯ ಮಾಡಿಕೊಡೋದ ಕಥ. ಹೇಳುತ್ತಾರೆ, ಇಡೀ ದೇವತೆಗಳಿಗಾಗಿ ದೈತ್ಯರಿಂದ ಯುದ್ಧ ಮಾಡಿದಂತ ರಾಜ, ದೇವತೆಗಳು ಕೇಳಿದರು ಏನು ಬೇಕಯ್ಯ ನಿನಗೆ ಅಂತ ಕೇಳಿದರೆ, ತುಂಬಾ ಜನ ಮುಚ್ಚಿಕೊಂಡ ಮಹಾರಾಜ ನಿದ್ದೆ ಬೇಕು ಅಂತ ಕೇಳಿದ್ದ. ಬಹಳ ಜನ ರಾಜರಿದ್ರು, ರಜಿರಾಜ ಬರ್ತಾನೆ, ರಜಿರಾಜನು ಕೂಡ ಅಷ್ಟೇ, ನನಗೇನು ಬೇಡ ಅಂತ ಹೇಳಿ ಹೋಗ್ತಾನಾತ. ಇಷ್ಟೆಲ್ಲ ಹೇಳಿದ್ರು ಕೂಡ ಖಟ್ವಾಂಗರಾಜ ಮಾತ್ರ ನನ್ನ ಆಯುಷ್ಯ ಇಷ್ಟೆಷ್ಟಿದೆ ಅಂತ ಕೇಳಿದ. ಅಲ್ಲ, ಒಳಗಿದ್ದ ಸ್ವಾಮಿ ಕೇಳಿಸಿದ. ನದೇವ ತೋಷಣಂ ವೃಥ, ದೊಡ್ಡವರನ್ನು ಸಂತೋಷಗೊಳಿಸಿದರೆ ಯದ್ಯಪಿ ರಾಜನಿಗೆ ತನ್ನ ಆಯುಷ್ಯ ಎಷ್ಟಿದೆ ಅಂತ ಗೊತ್ತಿಲ್ಲ, ಒಳಗಿದ್ದ ದೇವರಿಗೆ ಗೊತ್ತು ಸ್ವಲ್ಪ ಆಯುಷ್ಯ ಇದೆ ಅಂತ. ಒಂದು ವೇಳೆ ಬೇರೆ ಏನೋ ಒಂದು ವರ ಕೇಳಿಸಿದ್ರೆ ಆ ವರ ಕೊಟ್ಟದ್ದು ಫಲ ಪಡೆಯೋದ್ರೊಳಗೆ ಹೋಗಿಬಿಡ್ತಾ ಇದ್ದ ರಾಜ. ಆ ರಾಜನ ಕಾಳಜಿ ಅಂತ ಹೇಳ್ತೀರಲ್ಲ, ಆ ಕಾಳಜಿ ಯಾರಿಗಿದೆ? ಒಳಗಿರುವ ಸ್ವಾಮಿ ಹೊರತು ಕೂತಿದ್ದಾನೆ. ಹಿ ಇಸ್ ರೆಸ್ಪಾನ್ಸಿಬಲ್ ಪರ್ಸನ್, ಹೌದಲ್ವೋ? ಆ ಸ್ವಾಮಿ ನೋಡ್ತಾ ಇದ್ದಾನೆ, ಅಯ್ಯೋ ಪ್ರಾಣಿ ಹೋಗ್ಬಿಡ್ತಾನಲ್ಲ ಅಂತ ಒಳಗಿದ್ದು ಅದ್ಭುತವಾಗಿ ಹುರುಪು ಕೊಡ್ತಾ ಇದ್ದಾನೆ, ಆಲೋಚನೆ ಕೊಡ್ತಾ ಇದ್ದಾನೆ. ಇದ್ದಕ್ಕಿದ್ದಂಗೆ ಆಲೋಚನೆ, ರಾಜನಿಗೆ ಆಯುಷ್ಯದ ಕುರಿತು ಯಾಕೆ ಬಂತು? ಒಳಗಿದ್ದ ಸ್ವಾಮಿ ಕೊಟ್ಟ. ಎಲ್ಲಿ ನನ್ನ ಆಯುಷ್ಯ ಎಷ್ಟಿದೆ? ಯಾರೂ ಕೇಳಲ್ಲ ಪ್ರಶ್ನೆ. ಇದ್ದಕ್ಕಿದ್ದಾಗ ಕೇಳ್ತೀವಿ, ನಾವನ್ನ ಕೇಳ್ತೀವ, ಯಾರನ್ನ ಕೇಳಲ್ಲ ನಾವು ಅಂತ ಅದು ಕೇಳಿದ್ರು. ಕೇಳಿದ ಕೂಡಲೇ ಹೇಳಿದ್ರು ಒಂದೇ ಮುಹೂರ್ತ ಕಾಲ ಅಂತ ಕರಕೊಂಡು ಬಂದ ಸ್ವಾಮಿ. ವಿಷ್ಣು ಪುರಾಣದಲ್ಲಿ ಬರ್ತಾ ಇದೆ ಅದ್ಭುತವಾದಂತಹ ಚಿಂತನೆ. ಬಂದು ಕೂತ ಮಹಾರಾಜ, ಅದೇ ಒಂದು ಮುಹೂರ್ತ ಕಾಲ, ಮನಸ್ಸು ದೇವರಲ್ಲಿ ಬರಬೇಕಲ್ಲ, ಬರಬೇಕಾದರೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಎಂಥ ಇದು ಕಟ್ಟಾಂಗ ಮಹಾರಾಜನ ಪರಿಚಯ ಮಾಡಿಕೊಡುವಂತಹ ಹಂತ ಇದು. ನಾನು ಜ್ಞಾನ ಬರುವ ಕಾಲಕ್ಕಿಂತ, ಹುಡುಗಿದ್ದಾಗ ಜ್ಞಾನ ಬರಲಿಕ್ಕೆ ಶುರುವಾಗುತ್ತಲ್ಲ, ಜ್ಞಾನ ಬಂದ ಕಾಲಕ್ಕಿಂತ ಈ ಹೊತ್ತಿನವರೆಗೂ, ಈ ದಿವಸದವರೆಗೂ ಕಾಣಿಸಿದ, ಪ್ರತಿ ದಿವಸ ಕಾಣಿಸಿದ ಜಡಚೇತನಗಳಲ್ಲಿ ಪ್ರತಿ ಕ್ಷಣ ಶ್ರೀಹರಿಯನ್ನೇ ನಾನು ಚಿಂತನೆ ಮಾಡಿದ್ದು ಸತ್ಯ ಆದರೆ ಆ ಮಾತಿನ ಅರ್ಥ ಗೊತ್ತಾಗ್ತಾ ಇದೆಯಾ? ಇಷ್ಟು ದೀಕ್ಷಾ ಹಿಡಿದಿ 7 ದಿವಸ ಪುಷ್ಕರದಲ್ಲಿ ಕೂತಿದ್ದೇನೆ ನಾನು, ಬೆಳಗ್ಗಿನಿಂದ ರಾತ್ರಿ ಪರ್ಯಂತ. ಅದು ಯಾವ ಗೋಡೆ ಕುಂಡಿ ಏನು ಕಾಣಿಸುತ್ತೋ, ಎಷ್ಟು ಜನ ವ್ಯಕ್ತಿಗಳು ಕಾಣಿಸ್ತಾರೋ ಆ ಆಕಾರದ ಭಗವಂತ ರೂಪವನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ. ಹಾಗೆ ಸ್ಮರಣೆ ಮಾಡದ ಒಂದು ಕ್ಷಣ ಕಳೆಯಲ್ಲ ಅಂತ ದೀಕ್ಷೆಯಿಂದ 7 ದಿವಸ ಕಳೀರಿ, ಪ್ರಾಣ ಹೋಗ್ಬಿಡುತ್ತೆ. ಅದಕ್ಕೆ ಬೇಕಾಗಿದ್ದೇನು? ನೀವು ವಜ್ರ ಬಂಗಾರ ಬೆಂಡಾರಿ ಬೇಕಾದೇ ದಾನ ಮಾಡಬಹುದು. ಮನಸ್ಸು ದೇವರಲ್ಲೇ ಇಟ್ಟು 1 ದಿವಸ ಕಳೀರಿ, ನೋಡೋಣಂತೆ. ಬಹಳ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆಯಿಂದ ದೀಕ್ಷಾ, ನಾನು ದೇವರ ಸ್ಮರಣೆ ಮಾಡಲೇಬೇಕು. ಏನು ಪದಾರ್ಥ ಕಾಣಿಸಿದ್ರೆ ಆಕಾರದ ಭಗವಂತ ಸ್ಮರಣೆ ಮಾಡಲೇಬೇಕು. ಹಾಗೆ ಮಾಡ್ತೀನಿ ಅಂದ್ರೆ ಮಿಕ್ಕ ಕೆಲಸ ಬಿಡಬಾರದು, ಎಲ್ಲ ಕೆಲಸ ಆಗ್ತಾನೆ ಇರಬೇಕು. ಈ ತರ ಇಡೀ ದಿನ ಕಳೀಬೇಕು. ಬಹಳ ಟೈಟ್ ಆಗಿಬಿಡುತ್ತೆ. ಮಾರನೇ ದಿವಸ ಈ ಸಾಧನೆಯೇ ಬೇಡ ಅಂತ ಬಿಡುತ್ತೆ. ಯಾಕೆ? 24 ಗಂಟೆ ಅವನನ್ನೇ ಸ್ಮರಣೆ ಮಾಡಬೇಕು. ಬೇಜಾರು ಬೇಜಾರು ಬೇಜಾರು. ಹೌದಾ? ಅಂತಹದ್ದು ಜ್ಞಾನ ಬಂದ ದಿವಸದಿಂದ ಏನು ಚಿಕ್ಕ ಹುಡುಗಿದ್ದ ಕಾಲಕ್ಕಿಂತ ಈ ದಿವಸ ಪರ್ಯಂತ ಪ್ರತಿ ದಿವಸ ಪ್ರತಿ ಕ್ಷಣ ಅಲ್ಲಲ್ಲಿ ಕಾಣುವ ದೇವರನ್ನು ಚಿಂತನೆ ಮಾಡಿಯೇ ನಾನು ಬದುಕಿದ್ದು ಸತ್ಯ ಆದರೆ ಆ ಸ್ವಾಮಿ ನನ್ನ ಹೃದಯಕ್ಕೆ ಬರಲಿ. ಬಂದ ಸ್ವಾಮಿ ಅಂದ್ರೆ ಇಂಥ ಮಹಾನುಭಾವರ ಪಟ್ಟಿಯೇ ಭಾಗವತ, ಇಂಥ ದೊಡ್ಡ ದೊಡ್ಡ ಜ್ಞಾನಿಗಳ ಪಟ್ಟಿಯೇ ಭಾಗವತ. ಅವರ ಚರಿತ್ರೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಯಾಕೆ ಹೇಳಿದ್ರು? ಸಾಯಲಿಕ್ ಸಿದ್ಧನಾದವನಿಗೆ ಅವ್ರು ಹೀಗಿದ್ರು ಇವ್ರು ಹೀಗಿದ್ರು ಅಂತ ಹೇಳಿದ್ರೆ ಪರೀಕ್ಷೆ ಮಹಾರಾಜ ಒಂದು ಮಾತು ಹೇಳಬಹುದಾಗಿತ್ತಲ್ಲ. ಯಾಕೆ ಸ್ವಾಮಿ ದೇವರ ಕುರಿತು ಹೇಳದಾಗೆ ಅವರು ಇವರು ಅಂತ ಎಲ್ಲ ರಾಜರದ್ದು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅವರ ಸಂಗ್ಯಾಕ್ ಹೇಳ್ತೀರಾ ಅಂತ ಒಂದು ಮಾತು ಹೇಳಿದ್ದಾಗಲ್ವಾ? ಹೇಳಿಲ್ಲ. ಆತನಿಗೂ ರಹಸ್ಯ ಗೊತ್ತು, ಅವರಿಗೂ ರಹಸ್ಯ ಗೊತ್ತು. ಏನದು? ಇಂಥ ತತ್ವಾಂಗ ರಾಜ ಪುರಂದರದಾಸರು ಹೇಳ್ತಾರೆ, ಯಾವ ಜೀವಿ 1 ದಿವಸ ಬಿಂಬಮೂರ್ತಿಯನ್ನ ಸ್ಮರಣೆ ಮಾಡಿ ಅವನನ್ನ ಸರ್ವತ್ರ ನೋಡುವ ಪ್ರಯತ್ನ 1 ಕ್ಷಣ ಮಾಡಿದರೂ ಸಾಕು, ಅಂದರೆ ಎಲ್ಲಾ ಕಡೆ ನನ್ನ ಸ್ವಾಮಿಯೇ ಇದ್ದಾನೆ ಎಂಬ ಪ್ರಯತ್ನ ಮಾಡಿದರೂ ಸಾಕು, ಅವನ ಇಡೀ 100 ವರ್ಷದ ಬದುಕು ಸಾರ್ಥಕ ಆಗುತ್ತೆ. ಇದು ಅದರ ಫಲ ಅಂತಾರೆ. ಅದಕ್ಕೆಷ್ಟು ಪುಣ್ಯ ಬರುತ್ತೆ ಅಂತಹದ್ದು. ಪ್ರತಿಯೊಂದು ಕ್ಷಣ ತನ್ನ ಒಳಗಿರುವ ಸ್ವಾಮಿಯನ್ನ ಸರ್ವತ್ರ ನೋಡುವ ಪ್ರಯತ್ನ, ಆ ಭಗವಂತನ ನೋಡಿ ನೋಡಿ ಸಂತೋಷಪಟ್ಟಂತ ಅವರ 100 ವರ್ಷದ ಬದುಕು, 100 ವರ್ಷಗಳ 1000 ವರ್ಷಗಳ ಬದುಕು, ಆ ಬದುಕಿನಲ್ಲಿ ಎಷ್ಟು ಪುಣ್ಯ ಗಳಿಸಿರಬೇಕು. ಆ ಪುಣ್ಯ ಎಲ್ಲ ಎಂಥ ಅದ್ದು ಅಂದ್ರೆ ಈ ರಾಕೆಟ್ ಲಾಂಚರ್ಸ್ ಇರುತ್ತಲ್ಲ, ಅಂದ್ರೆ ರಾಕೆಟ್ ಜೊತೆಗೆ ಅಂದ್ರೆ ಆ ಸ್ಯಾಟಲೈಟ್ ಜೊತೆಗೆ ರಾಕೆಟ್ ಹೋಗುತ್ತೆ. ರಾಕೆಟ್ನ ಇವರು ಲಾಂಚ್ ಮಾಡ್ತಾರೆ, ರಾಕೆಟ್ ಆ ಸ್ಯಾಟಲೈಟ್ ನ ಕರ್ಕೊಂಡು ಹೋಗುತ್ತೆ. ಸ್ಯಾಟಲೈಟ್ ನ ಅದರ ಆರ್ಬಿಟ್ ಅಲ್ಲಿ ಕಕ್ಷೆಯಲ್ಲಿ ಬಿಟ್ಟ ಮೇಲೆ ಈ ರಾಕೆಟ್ ವೇಸ್ಟ್, ಅಲ್ಲಿ ತಿರುಗಾಡುವ ವೇಸ್ಟ್ ಆಗಿಬಿಟ್ಟಿರುತ್ತೆ. ಹಾಗೆ ಇವರಿವರ ಸ್ಥಾನಕ್ಕೆ, ಇವರು ಮಾಡಿದ ಪುಣ್ಯ ಅವರನ್ನ ಆಯಾ ಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ. ಅವರು ಮಾಡಿದ ಪುಣ್ಯ ಅವರಿಗೆ ಬೇಕಾಗಿಲ್ಲ. ಇವಾಗ ಹೇಗಿದೆ? ಅನಿಷ್ಟ ಪುಣ್ಯ ಎಲ್ಲಷ್ಟು ಆಗಿದೆ. ತುಂಬಾ ಚೀಲಗಳು ಇಟ್ಕೊಂಡು ಕೂತಿದ್ದಾರೆ ಅವರು, ಪರ್ವತಗಳಷ್ಟು ಕೂತಿದೆ. ಅದನ್ನು ಯಾರಿಗೆ ಕೊಡಬೇಕು? ಯೋಗ್ಯರಾದ ವ್ಯಕ್ತಿಗಳ ಕೊಟ್ಟೆ ಅವರು ಮೇಲಕ್ಕೆ ಬರಬೇಕು. ಅದು ದೇವರು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಆ ರಾಕೆಟ್ ತರ ಸುಮ್ಮನೆ ವೇಸ್ಟ್ ಆಗಬೇಡಲಿಕ್ಕಿಲ್ಲ, ಇದನ್ನು ಬೇರೆ ಕೊಡಬೇಕು, ಯೂಸ್ ಆಗಬೇಕು, ದೇವರು ಹೇಳ್ತಾ ಇದ್ದಾನೆ. ಅದಕ್ಕೇನ್ ಮಾಡ್ತಾರೆ ಅವರು ಅಂದ್ರೆ, ಯಾರಾದರೆ ಈ ಭಾಗವತದಲ್ಲಿ ಭಾರತದಲ್ಲಿ ತಮ್ಮ ಕಥೆಗಳು ಬಂದಾಗ ಅಲ್ಲಿ ನಿಷ್ಠೆಯಿಂದ ಯಾರು ಕೇಳುತ್ತಾರೋ, ಯಾವ ನಿಷ್ಠೆಯಿಂದ? ಮತ್ತು ಈ ರಾಜನ ಚರಿತ್ರೆ ಇದು ಅಂತ ಕೇಳಿದರೆ ಚೂರೆ ಕೊಡ್ತಾರೆ, ಹೆಚ್ಚೆ ಕೊಡಲ್ಲ. ಆ ರಾಜನೊಳಗೆ ಆ ಹೆಸರಿಟ್ಟುಕೊಂಡ ಭಗವಂತ ಅವರಿಂದ ಅಂಥ ಸಾಧನೆ ಮಾಡಿಸಿದ ಅಂತ ಬಿಂಬನ ದೃಷ್ಟಿಯಿಂದ ಅವರೊಳಗೆ ಸ್ವಾಮಿ ಇಂಥ ಕಾರ್ಯ ಮಾಡಿಸಿದ ಅಂತ ಎಚ್ಚರ ಪೂರ್ವಕ ಇವರನ್ನೆಲ್ಲ ತಲೆಬಾಗಿ ಯಾರು ನಮಸ್ಕಾರ ಮಾಡುತ್ತಾರೋ ಅವರಿಗೆ ತಮ್ಮ ಪುಣ್ಯದ ಗಂಟಿನಿಂದ ಸುರಿತಾರಂತೆ. ಎಷ್ಟು ಸುರಿಬಹುದು ಗೊತ್ತೋ? ಅಂದ್ರೆ ಒಂದೊಂದು ಸಲ ಅವರ ಕುರಿತು ಕೇಳಿ ತಲೆಬಾಗಿದಾಗೆಲ್ಲ 100 ವರ್ಷ ನಾವು ಬದುಕಿ ಸಾಧನೆ ಮಾಡಿದರೆ ಪೂರ್ಣ, ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಕೇಳಿದಾಗಲೇ ಸುರಿತಾರಂತವ್. ಮತ್ತೆ 7 ದಿವಸದಲ್ಲಿ ಭಗವಂತನ ಧ್ಯಾನ ಚಿಂತನ ದರ್ಶನಕ್ಕೆ ಅನುಕೂಲವಾದ ಪುಣ್ಯದ ರಾಶಿ ಎಷ್ಟು ಬೇಕು ಅಷ್ಟು ರಾಶಿಯನ್ನ ಶುಕ ಮಹರ್ಷಿಗಳು ತಂದುಕೊಟ್ಟ ಟೆಕ್ನಿಕ್ ಏನು ಗೊತ್ತಾ? ಈ ಎಲ್ಲ ಜ್ಞಾನಿಗಳ ಚರಿತ್ರೆಯನ್ನು ಹೇಳುವುದರ ಮೂಲಕ ಅವರ ಅನಿಷ್ಟ ಪುಣ್ಯವನ್ನೆಲ್ಲ ಪರೀಕ್ಷೆ ಮಹಾರಾಜನಿಗೆ ತಂದು ಸುರಿಸಿದ್ದು. ಅದರಿಂದ ಏನಾಯಿತು? ಹೇಳಿದ್ದು ಹೇಳದಂತೆ ಅನುಷ್ಠಾನ ಬಂದಂತೆ ಆಯಿತು. ಬಂದು ಭಗವಂತನ ಅಪರೂಪದ ದರ್ಶನಕ್ಕೆ ಕಾರಣ ಆಯಿತು. ನಾವು ಕೂಡ ಏನು ಭಾಗವತದಲ್ಲಿ ಲಿಸ್ಟ್ ಬರುತ್ತೆ, ಈ ರಾಜ ಆ ರಾಜ ಈ ರಾಜ ಅಂತ ಬಂದರೆ ಒಬ್ಬೊಬ್ಬರು ಇಂಥ ಮಹಾನುಭಾವರೇ, ಅವರನ್ನ ವಿಶೇಷ ಸ್ಮರಣೆ ಮಾಡಬೇಕು, ಅವರ ಚರಿತ್ರೆ ಚೆನ್ನಾಗಿ ಕೇಳಬೇಕು. ಕೇಳುವಾಗ ಹೇಗೆ ಕೇಳಬೇಕು, ಅವರೊಳಗೆ ಅವರ ಹೆಸರೇ ಇಟ್ಟುಕೊಂಡು ಅವರನ್ನ ಉದ್ಧಾರ ಮಾಡಿದ ಸ್ವಾಮಿ ಏನಿದ್ದಾನಲ್ಲ ಅವರ ಚರಿತ್ರೆ ಇದು, ನಂತರ ಇವರ ಚರಿತ್ರೆ ಅಂತ ಇಬ್ಬರ ಚಿಂತನೆ ಮಾಡುತ್ತಾ ನಾವು ಆ ಕಥೆಯನ್ನು ಕೇಳಬೇಕು. ಇಲ್ಲದಿದ್ದರೆ ಕಟ್ಟಲಾಂಕರಾಜನ ಚರಿತ್ರೆ, ಅಯ್ಯೋ ಕಟ್ಟಲಾಂಕರಾಜ ಒಂದು ಮುಹೂರ್ತದಲ್ಲಿ ದೇವರ ಧ್ಯಾನ ಮಾಡಿದ ಪ್ರಾಣ ಬಿಟ್ಟ, ಇಷ್ಟೇ ಮುಂದಕ್ಕೆ ಹೋದರೆ ಈ ರಹಸ್ಯಗಳು ಯಾವುದೂ ನನಗೆ ಗೊತ್ತೇ ಆಗೋದಿಲ್ಲ. ವಿಷ್ಣು ಪುರಾಣ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ ಸರಿ ಅಂತ ಹೇಳ್ತಾ ಇದ್ದಾರೆ. ಮರಣ ನಿಶ್ಚಯ ಆದ ಕೂಡಲೇ ಮನುಷ್ಯ ಮನೆಯಿಂದ ಹೊರಡಬೇಕಯ್ಯ, ಭಯವನ್ನು ಬಿಡಬೇಕು. ಮರಣ ನಿಶ್ಚಯ ಆದಂಗೆ ಆಗಿತ್ತು, ಶಾಪ ಕೊಟ್ಟರು ಆಗಿತ್ತು, ನಮಗೆ ಹೇಗಾಗಬೇಕು? ನಮ್ಗೆ ಯಾರು ಹೇಳ್ತಾರೆ ಇವಾಗ ಹೋಗ್ತೀಯಾ ಅಂತ ಹೇಳಿ ಅಂದ್ರೆ ಏನಿಲ್ಲ, ನಮಗೂ ಟೆಕ್ನಿಕ್ಸ್ ಹೇಳಿಕೊಟ್ಟಿದ್ದಾರೆ. ಗರುಡ ಪುರಾಣ, ವಾಯುಪುರಾಣ ತುಂಬಾ ಟೆಕ್ನಿಕ್ಸ್ ಹೇಳಿಕೊಟ್ಟಿದ್ದಾರೆ. ಇವಾಗ ಸೂರ್ಯ ನೋಡ್ಲಿಕ್ಕಾಗತ್ತೆ ನಿಮಗೆ? ಸ್ವಲ್ಪ ಹೊತ್ತು ಕಣ್ಣು ಕುಕ್ಕುತ್ತಾ ಇರುತ್ತೆ, ಸ್ವಲ್ಪ ಹೊತ್ತು ನೋಡಿಬಿಡಿ ಮಧ್ಯಾಹ್ನ. ಬೆಳಿಗ್ಗೆ ಸಾಯಂಕಾಲ ನೋಡಬಾರದು ಸೂರ್ಯನ, ಸಾಯಂಕಾಲ ಅಸ್ತಮಯ ಆಗುವ ಸೂರ್ಯನ ನೋಡಬಾರದು. ಮಧ್ಯಾಹ್ನ ಕಾಲದಲ್ಲಿ ಚೂರು ಹೊತ್ತು ನೋಡಬಹುದು, ನೋಡಬೇಕು. ಮಧ್ಯಾಹ್ನ ಕಾಲದಲ್ಲಿ ನೋಡಿದರೆ ಕಣ್ಣು ಕುಕ್ಕುತ್ತೆ, ನೋಡ್ಲಿಕ್ಕಾಗಲ್ಲ, ಪರವಾಗಿಲ್ಲ, ಸಂತೋಷವಾಗಿ ಒಳಗೆ ಬಂದ್ಬಿಡಿ. ಯಾವತ್ತಾದರೆ ಮಧ್ಯಾಹ್ನ ಕಾಲದ ಸೂರ್ಯ ನೋಡ್ತಾ ಇದ್ರೆ ಚಂದ್ರನಂತೆ ತಂಪಾಗಿ ಕಾಣುತ್ತಾ ಇದ್ದಾನು. ಲೋಹಿಣಿ ದೇವರು ಭವತಿ ಅಂದ್ರೆ ಆಕಾಶ ಎಲ್ಲ ಕೆಂಪ ಕಾಣಿಸ್ತಾ ಇರುತ್ತೆ, ಸೂರ್ಯ ತಂಪಾಗಿ ಕಾಣಿಸ್ತಾ ಇರ್ತಾನೆ. ಎಷ್ಟೊತ್ತು ಗಂಟೊತ್ತು ನಿಂತು ಕೂಡ ಕಣ್ಣಿಗೆ ಏನಾಗಲ್ಲ, ಹಾಗೆ ಪ್ರಶಾಂತವೂ ಆಗಿರುತ್ತೆ. ಹಾ, ಅವಾಗೆ ಗ್ಯಾರಂಟಿ ಕಾರ್ಡ್ ಏನಂತ, ಒಂದು ವರ್ಷದಲ್ಲೇ ಕೃಷ್ಣಾರ್ಪಣ ಅಂತ. ಅಲ್ಲ ತಿಳ್ಕೊಂಡು ಟೆನ್ಷನ್ ಆಗತ್ತಲ್ರಿ ಸುಮ್ಮನೆ ಯಾಕೆ ಅಂತ ಹೇಳಿದ್ರೆ, ಹೌದಲ್ಲ ಸುಮ್ಮನೆ ನಮ್ಮ ಪಾಡಕ್ಕೆ ಯಾವಾಗ ಬಂದು ಪರವಾಗಿಲ್ಲ ಸಾವು, ತಿಳ್ಕೊಂಡು ಕಾಲಕ್ಕೆ ಟೆನ್ಷನ್ ಜಾಸ್ತಿ ಆಗತ್ತಲ್ಲ ಅಂದ್ರೆ ಮಾಮೂಲ ಬದುಕೋ ತಿಳ್ಕೋಬೇಕಾಗಿಲ್ಲ. ಸಾಧನೆ ಮಾಡಬೇಕು ಅಂದುಕೊಂಡವರು ಮಾತ್ರ ತಿಳ್ಕೊಂಡ್ರೆ ಸಾಕು, ಯಾಕೆ ಬೇಗ ಸಾಧನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಮಾಮೂಲಾಗಿ ಸಾಯುವವ ಕುದ್ದು ಕುದ್ದು ಸದ್ದು ಹೋಗ್ತಾನೆ, ಮಾಮೂಲ ಬದುಕಿರ್ತಾನೆ. ಟೋಪ್ ಪೇಸ್ಟ್ ಹಚ್ಚಿಕೊಂಡು ತಿಂದು ಬದುಕಿ ಎಲ್ಲ ಮಾಡಿ ಮಾಮೂಲ ಬದುಕುವಂತವರು, ದೇವರ ಚಿಂತನೆಯೇ ಇಲ್ಲ ಅಂತವರು, ಇದು ತಿಳ್ಕೊಂಡು ಮಾಡೋದೇನಿದೆ, ಇನ್ನ ಕುದಿತಾ ಕುತ್ಕೊಂಡ್ಬಿಡ್ತಾನೆ. ಅವ್ರು ಬೇಕಾಗಿಲ್ಲ, ಅವ್ರು ಮಾಮೂಲಾಗಿ ಹೋಗ್ಲಿ. ಯಾರಾದರೆ ಸಾಧನೆ ಮಾಡಬೇಕು ಅಂತಿರ್ತಾರೆ ಅವ್ರ ಮಾತು ಚೆನ್ನಾಗಿ ಕೇಳ್ಕೊಂಡೇ ಆಗುತ್ತೆ. ಸರಿ, ನಿಶ್ಚಯ ಆದ ಕೂಡಲೇ ಉಪಕಲ್ಪ ಯದತ್ ಸರ್ವಂ, ನಮಗೆ ಆ ನಿಶ್ಚಯ ಏನು ಬೇಕಾಗಿಲ್ಲ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಆದ್ದರಿಂದ ಇವಾಗಿಂದ ಇನ್ನೇನು ಸಾವಿನ ಪರ್ಯಂತ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಚಿಂತನೆಯಲ್ಲೇ ಕಳೆದು ಬಿಡೋಣ, ನಿಶ್ಚಯ. ಮುಂದೆ ಹೇಳುತ್ತಾ ಇದ್ದಾರೆ, ಮನೆಯನ್ನು ಬಿಡಬೇಕಂತೆ, ಪುಣ್ಯತೀರ್ಥಕ್ಕೆ ಹೋಗಬೇಕು, ಒಳ್ಳೆಯಲ್ಲಿ ಕೂಡಬೇಕು, ಭಗವಂತನನ್ನ ಸ್ಮರಣೆ ಮಾಡಬೇಕಂತೆ. ನಿಯಚ್ಛೇತ ವಿಷಯೇಭ್ಯೋ ಅಕ್ಷಾ ಮನಸಾ ಬುದ್ಧಿಸಾರಧಿ ಹೇಳುತ್ತಾರೆ. ಅಕ್ಷಾ, ನಮ್ಮ ಎಲ್ಲ ಇಂದ್ರಿಯಗಳನ್ನ ಮನಸ್ಸಿನಿಂದ ನಿಗ್ರಹ ಮಾಡಿ ಬುದ್ಧಿಯನ್ನೇ ಸಾರಥಿ ಮಾಡಿ, ಅಂದರೆ ಅರ್ಥ ಈ ಇಂದ್ರಿಯಗಳೆಲ್ಲ ಕುದುರೆಗಳಂತೆ ಓಡ್ತಾನೇ ಇರುತ್ತೆ, ದಿಕ್ಕ ದಿಕ್ಕಿಗೆ ಓಡಿಬಿಡುತ್ತೆ. ಅದನ್ನ ಬುದ್ಧಿಯೇ ಸಾರಥಿ ಅಂದರೆ ಮನ ಇಂದ್ರಿಯಗಳೇನು ಓಡುತ್ತೆ ಬುದ್ಧಿಯಿಂದ, ಹಾ ಅಲ್ಲಿ ಹೋಗ್ಬಾರದು ಹೋಗ್ಬಾರದು ಅಂತ ಆ ಇಂದ್ರಿಯಗಳೆಂಬ ಕುದುರೆಗಳನ್ನ ಹಿಡಿದು 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 ಎಲ್ಲಿಗೆ ಕಳಿಸಬೇಕು? ಶುಭಾರ್ಥೆ ಧಾರಯೇತ್ ಧಿಯಾ, ವಿಶೇಷವಾಗಿ ಭಗವಂತನ ಧ್ಯಾನ ಮಾಡಬೇಕು ಹೇಳ್ತಾರೆ. ಪದಂ ತತ್ ಪರಮಂ ವಿಷ್ಣೋ ಮನೋಯತ್ರ ಪ್ರಸೀದತಿ, ಭಗವಂತನ ಚಿಂತನೆ ಮಾಡ್ತಾ ಬರಬೇಕಯ್ಯ. ಹೇಗ್ ಮಾಡಬೇಕು? ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛನ್ನೇನ ಚೇತಸ ಮನೋ ನಿರ್ವಿಷಯಂ ಜಂತ್ವಾ ತದಕ್ಕಿಂಚಿತ್ ನಮನ್ನ ಸಂಸ್ಮರೇತ್. ಏಕಾಗ್ರವಾಗಿ ಕೊಡಬೇಕಂತೆ, ಕೂತ ಮೇಲೆ ಭಗವಂತನನ್ನೇ ಚಿಂತನೆ ಮಾಡಬೇಕು, ದೇವರ ಮೂರ್ತಿಯನ್ನೇ ಮನಸ್ಸು ನಿಲ್ಲಿಸಿಕೋಬೇಕು. ದೇವರೇ ಕಾಣಿಸಲ್ಲ, ದೇವರೇ ಕಾಣಿಸ್ದಂಗಿದ್ರೆ ಮನಸ್ಸಿಗೆ ಹೇಗೆ ನಿಲ್ಲಿಸ್ಕೋಬೇಕು ಅಲ್ವಾ? ದೇವರು ಯಾರೋ ಕಾಣಿಸಿದ್ರೆ ಅವರ ರೂಪ ನೆನೆಸ್ಕೋಬಹುದಪ್ಪ, ದೇವರ ಜನ್ಮದಲ್ಲಿ ಕಾಣಿಸಿಲ್ಲ ಮತ್ತೆ ರೂಪ ಹೇಗೆ ಇಟ್ಕೋಬೇಕು ಅಂದ್ರೆ, ದೇವರ ರೂಪವನ್ನ ನೋಡಿದವರು ತಿಳಿಸಿದ ರೂಪದಂತೆ ಪ್ರತಿಮೆಗಳು ಸಿಗುತ್ತಲ್ಲ, ಹೇಗಿರ್ತಾನೆ ಹೇಗಿರ್ತಾನೆ ಅಂತ. ಅಂಥ ಸಲ್ಲಕ್ಷಣವಾದ ಪ್ರತಿಮೆಯನ್ನ ಮುಂದಿಟ್ಟುಕೊಂಡು ಆ ಮೂರ್ತಿಯನ್ನೇ ನೋಡತಾ ನೋಡತಾ ಮೂರ್ತಿಯ ಏಕೈಕ ಅವಯವವನ್ನ ಪಾದ ಮೊದಲುಕೊಂಡು ಶಿರಪರ್ಯಂತ ಪ್ರತಿಯೊಂದು ಅವಯವವನ್ನ ಧ್ಯಾನ ಮಾಡತಾ ಮಾಡತಾ ಇಡೀ ಮೂರ್ತಿ ನಮ್ಮ ಮನಸ್ಸಿಗೆ ಬರುವಂತೆ ಮಾಡಿಕೊಂಡು, ಆ ಮೂರ್ತಿಯೇ ದೇವರಲ್ಲ, ಮನಸ್ಸಿಗೆ ಬಂದ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿಯ ಒಳಗೆ ಭಗವಂತನನ್ನ ಚಿಂತನೆ ಮಾಡಬೇಕು ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ರಥಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನಾತ್ಮನಃ ಯಚ್ಛೇದ್ ಧಾರಣೆಯ ಧೀರಃ ಅಂತಿಯ ತತ್ಕೃತಂ ಮಲಂ. ಎಷ್ಟು ಗಂಟೆ ಬರು? 12 ಒನ್ ಅವರ್ ಇದೆಯಾ? ಇಲ್ಲ, ಕಾಲ್ ಗಂಟೆ ಇದೆ. ಹದಿನೈದು ನಿಮಿಷದಷ್ಟು ಮತ್ತೆ ಇವರು ಪ್ರಾಣ ಬಿಟ್ಬಿಡ್ತಾರೆ. ಇನ್ನೂ ಇವಾಗೆ ನಿದ್ದೆ ಬರ್ತಾ ಇದೆ, ಸುಸ್ತಾಗ್ಬಿಟ್ಟಿದೆ, ಕೇಳಬೇಕು ಅಂತ ಕೂತಿದ್ದೀವಿ. ಇನ್ನೂ ಒನ್ ಅವರ್ ಹೇಳಿಬಿಟ್ರೆ ಪರಿಸ್ಥಿತಿ ಏನು ಅಂತ. ಒಂದು ಕೆಲಸ ಮಾಡಿದ್ರೆ ಒಳ್ಳೇದೇನು ಅಂತ ನನಗನ್ಸುತ್ತೆ. ಇದಾದ್ಮೇಲೆ ಹೇಳ್ತೇನೆ ಏನು ಅಂದ್ರೆ, ಏಕಪ್ರಕಾರವಾಗಿ 2 ಗಂಟೆ 3 ಗಂಟೆ ಕೂಡುವ ಶಕ್ತಿ ನಿಮಗಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಕೂಡ ಏಕಪ್ರಕಾರವಾಗಿ 2 ಗಂಟೆ 3 ಗಂಟೆ ಕೊಡೋ ಶಕ್ತಿ ಇಲ್ಲ. ಹಾಗಂತ 3 ಗಂಟೆ ಭಾಗವತ ಹೇಳದೆ ಬಿಡಬಾರದು, 4 ಗಂಟೆ ಹೇಳಬೇಕು. ಇನ್ನ ತುಂಬಾ ಟೈಮ್ ಬೇಕಾಗತ್ತೆ ನನಗೆ. ಅದಕ್ಕೆ ಒಂದು ಕೆಲಸ ಮಾಡಿದ್ರೆ ನಾಳಿನ ಚೆನ್ನಾಗಿರುತ್ತೆ. ದ್ವಾದಶಿ ಏನೇನು ಪ್ರಾಬ್ಲಮ್ ಇಲ್ಲಲ್ಲ, ಸಾಯಂಕಾಲ ಪರವಾಗಿಲ್ಲ, ಫಲಹಾರ ಆದ್ಮೇಲೆ ಎಲ್ಲರೂ ಇದಾಗುತ್ತೆ, ಆಕ್ಟಿವ್ ಆಗಿಬಿಡ್ತಾರೆ. ಸಾಯಂಕಾಲ, ನಾಳೆ ಬೆಳಿಗ್ಗೆ, ಇನ್ನೊಂದು ದಿವಸಗಳಿವೆಲ್ಲ ಹೀಗೆ ಮಾಡಿದ್ರೆ ಒಳ್ಳೇದು ಅಂತ. 9ಕ್ಕೆ ಶುರು ಮಾಡೋದು ಬೇಡ, 8ಕ್ಕೆ ಶುರು ಮಾಡೋಣ, 8ಕ್ಕೆ ಶುರು ಮಾಡೋಣ. ಎಲ್ಲರೂ ನಿಮ್ಮ ಆನಿಕ ಎಲ್ಲ ಮುಗಿಸ್ಕೊಂಡು 8ಕ್ಕೆ ನಿದ್ದೆ ಏನು ಬರಲ್ಲ, ಅವಾಗ ಬಿಟ್ಟಿರುತ್ತಾದ್ದರಿಂದ ಅಷ್ಟು ಬೇಗ ಬರಲ್ಲ. 8ಕ್ಕೆ ಶುರು ಮಾಡಿಬಿಟ್ರೆ 8ರಿಂದ 9 ಒಂದು ಗಂಟೆ ಕರೆಕ್ಟ್ ಆಗಿ ಇಂಟರ್ವಲ್ ಬಿಟ್ಬಿಡ್ತೇನೆ. ಬಿಟ್ಟು ಕೂಡಲೇ ಅದೇನು ಫಲಹಾರ ಮಾಡ್ತೀರೋ ಏನು ತಗೊಳ್ತೀರೋ ತಗೊಂಬಿಡಿ. ಒಂದು 15 ನಿಮಿಷ 20 ಅರ್ಧ ಗಂಟೆ ಕೊಡೋಣ, 9ವರೆಗೆ ಮತ್ತೆ ಕೊಡೋಣ, 9ವರೆಯಿಂದ 10ವರೆ ತನಕ ಮತ್ತೂ ಕೊಡೋಣ. 10ವರೆಗೆ ಕೂತ ಮೇಲೆ ಒಂದು 15 ನಿಮಿಷ ಮತ್ತು ಟೀ ಬ್ರೇಕ್. ಇನ್ನೊಂದ್ಸಲ ಮಾಡಿಸ್ಬಿಡಿ, ಟೀ ಬೇಕೋ ಕಾಫಿ ಬೇಕೋ ಮಾಡಿಸ್ಬಿಡಿ, ಏನ್ ಬೇಕೋ ಅವರಿಗೆ. ಆಯ್ತಾ, 2ನೇ ರೌಂಡ್ ಅದಾದ ಕೂಡಲೇ ಅವಾಗ ಎಷ್ಟಾಗುತ್ತೆ? 11 ಆಗತ್ತೆ. 11ರಿಂದ 12 ಗಂಟೆವರೆಗೂ ನಮಗೆ 3 ಗಂಟೆ, ಇಲ್ಲದಿದ್ರೆ 9ರಿಂದ 11 ಅಂದ್ರೆ 2 ಗಂಟೆ ಭಾಗವತ ಹೇಳಿದಂತೆ ರೆಕಾರ್ಡ್ ಅಲ್ಲಿ ಇರುತ್ತೆ, ಕೂತವರಿಗೆ ನಿದ್ದೆ ಬರ್ತಾ ಇರುತ್ತೆ. ಯಾರಿಗೂ ಭಾಗವತ ಕರೆಗೆ ಹೋಗಿರಲ್ಲ, ಎಲ್ಲ ಒಳ್ಳೆ ಪುಷ್ಕರಕ್ಕೆ ಬಂದು ಒಳ್ಳೆ ನಿದ್ದೆ ಮಾಡಿ ಸ್ವಾಮಿ ಕೃಷ್ಣಾರ್ಪಣ ಅನ್ಬೇಕಾಗುತ್ತೆ. ಹಾಗಲ್ಲದೆ ಎಚ್ಚರದಲ್ಲಿದ್ದ ಕಾಲಕ್ಕೇನೆ ಭಾಗವತ ಹೇಳಬೇಕೆಂಬುದು ನನ್ನ ಉದ್ದೇಶ. ಅದಕ್ಕೆ ಮಧ್ಯೆ ಮಧ್ಯೆ ಸ್ವಲ್ಪ ಆಕ್ಟಿವೇಶನ್ ಬರಲಿಕ್ಕೆ ಟೀ ಬ್ರೇಕ್ ಇದ ಕೊಟ್ಬಿಟ್ರೆ 3 ಅವರ್ಸ್ ನಮ್ಗೆ ಸಿಗುತ್ತೆ. ಒಟ್ಟಾರೆ 12 ಗಂಟೆಗೆ ಊಟಕ್ಕೆ ಹಾಕ್ಬಿಟ್ರೆ ಮತ್ತು ಸಾಯಂಕಾಲ ಕೂಡ ಹೇಗೆ 6 ಗಂಟೆ ಆಗೋ ಸುಮ್ಮನೆ ಬಿಟ್ಬಿಡ್ತೀವಿ, ಇಲ್ಲಿ ಎಲ್ಲಿ ಹೋಗ್ಬೇಕು ಅಂತ ನೋಡ್ತಾ ಇರ್ತಾರಲ್ಲ, ಬೇಡ ಆ ತರ ಅಲ್ಲದೆ 4ರಿಂದ 5 ಆದ್ಮೇಲೆ ಒಂದು 15 ನಿಮಿಷ ಅರ್ಧ ಗಂಟೆ ಗ್ಯಾಪ್, 5ವರೆಯಿಂದ 6ವರೆ 6ವರೆಗೆ ಚೂರು ಗ್ಯಾಪ್ ಕೊಡೋಣ, ಆಮೇಲೆ ಇನ್ನೊಂದು ಗಂಟೆ, ಬೆಳಿಗ್ಗೆ 3 ಗಂಟೆ ಸಾಯಂಕಾಲ 3 ಗಂಟೆ ಕೇಳಿದ್ರೆ ನಿಮಗೂ ಕೇಳಿದಂತಿರುತ್ತೆ. 6 ಸಲ ಕಾಫಿಯೋ ಟೀಯೋ ಕುಡಿದಂತ ಭಾಗ್ಯ ಬರುತ್ತೆ ಪುಸ್ತಕದಲ್ಲಿ ಅಲ್ವಾ. ನನಗೂ ಕೂಡ ಎಷ್ಟು ಎದ್ದಿರುವಂತವರಿಗೆ ಭಾಗವತ ಹೇಳಿದ ಸಂತೋಷ ನನಗಿರುತ್ತೆ, ಎಚ್ಚರದಲ್ಲಿರುವಂತವರಿಗೆ ಭಾಗವತ ಹೇಳಿದೆ ಅಂತ ಪುಣ್ಯವೂ ನನಗೆ ಇರುತ್ತೆ, ಸಂತೋಷವೂ ಇರುತ್ತೆ. ಇಲ್ಲದಿದ್ದರೆ ಒಂದೇ ಸಮನೆ 2 ಗಂಟೆದ್ದು ಭಾಗವತ ಹೇಳಿದ್ರೆ ಎಲ್ಲರೂ ಸಮಾಧಿಗೆ ಹೋಗ್ತಾ ಇದ್ದಾರೆ, ಕಾಣ್ತಾ ಇದೆ ಸಮಾಧಿ ಯೋಗ. ಇಲ್ಲ ಇಲ್ಲ ಇಲ್ಲ, ಎಲ್ಲರಿಗೆ ಆಗ್ತಾ ಇದೆ, ನೋಡ್ತಾ ಇದ್ದೀನಿ. ಎಲ್ಲ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ, ಕಲಿಕಾಲ ಅಲ್ವಾ, ಆದ್ದರಿಂದ 1ಗಂಟೆಗೆ ಬಿಟ್ಬಿಡೋಣ, ರಶ್ ಆಗಿರ್ತೀರಾ, ಸರಿ ಹೋಗುತ್ತೆ. ಇವತ್ತಿಗಂತೂ ನಾನು 10 ನಿಮಿಷ ಬಿಟ್ಬಿಡ್ತೇನೆ. ಎಲ್ಲಿ ಹೋಗೋಣ ಬೇಡ, ಇಲ್ಲಿ ಬಂದದ್ದೇ ದೇವ್ರ ಚಿಂತನೆ ಮಾಡ್ಲಿಕ್ಕೆ, ಶಾಪಿಂಗ್ ಮಾಡ್ಲಿಕ್ಕೆ. ಈಗಾಗ ಬೆಂಗಳೂರಲ್ಲಿ ಸಿಗುತ್ತೆ ದೇವ್ರ ದರ್ಶನಕ್ಕ. ಇಲ್ಲ ಇಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಹೋಗಲ್ಲ, ಎಲ್ಲ ದೇವರು ಇಲ್ಲೇ ದರ್ಶನ ಆಗಿಬಿಡುತ್ತೆ ಅವ್ರಿಗೆ, ಬೆಳಿಗ್ಗೆ ಹೋಗಿರ್ತಾರೆ, ಎಲ್ಲ ಆಗಿರುತ್ತೆ. ಏನ್ ಅಷ್ಟಾದ್ಮೇಲೆ ಹೋಗ್ಬೋದು, ನಿಮಗೆ 6ವರೆ ಆದ್ಮೇಲೆ ಕೂಡ ಹೋಗ್ಬೋದು, 8 ಗಂಟೆವರೆಗೂ ಅಲ್ಲಿ ಇರುತ್ತೆ. ದೇವ ದರ್ಶನ ಮಾಡಬಹುದು, ಎಲ್ಲ ಮಾಡಬಹುದು, ಶಾಪಿಂಗ್ ಹೋಗೋರು 10 ಗಂಟೆವರೆಗೂ ಇರುತ್ತೆ, ನೋ ಪ್ರಾಬ್ಲಮ್, ಎಲ್ಲ ಮಾಡಬಹುದು. ಅಲ್ಲಿ 2 ದೇವರ ದರ್ಶನಕ್ಕೆ 2 ಹೆಚ್ಚಿಲ್ಲ, ದಿನ ಹೋಗಿ ದರ್ಶನ ಮಾಡ್ಕೋಲ್ಲಪ್ಪ ಅದಕ್ಕೆ ಅಂತೆ. ದಿನ 8 ಗಂಟೆಗೆ ಹೋಗ್ರಿ, ಹತ್ತು ನಿಮಿಷ ಎಳೆಯೋದಿದ್ರೆ ಅಲ್ಲಿ ಹೋಗ್ತೀರಾ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋದಷ್ಟೇ, ಬರೋದಕ್ಕೆ ಊಟ ರೆಡಿ ಆಗಿರುತ್ತೆ, ಸರಿ ಹೋಗುತ್ತೆ. ಯಾಕಂದ್ರೆ ನಾನು ಪುರಾಣ ಮಾತ್ರ ಹೇಳೋದಲ್ಲ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಕೊಡಬೇಕು ನಾನು. ಯಾಕಂದ್ರೆ ರಿಯಲ್ ಫ್ಯಾಕ್ಟ್ ಏನು, ಹೆಚ್ಚು ಹೊತ್ತು ದೇವರ ವಿಷಯ ಧಾರಣೆ ಮಾಡುವ ತಾಕತ್ತು ತಲೆಗಿನ್ನ ಬರಲಿಲ್ಲ. ಎಲ್ಲ ಆಶ್ಚರ್ಯದಲ್ಲೇ ಇದ್ದೀರಾ ಅಲ್ವಾ, ಒನ್ ಅವರ್ ಅಲ್ಲಿ ಬೆಂಗಳೂರಲ್ಲಿ ಒನ್ ಅವರ್ ಫಿಕ್ಸ್ ಆಗಿರುತ್ತೆ. ಯಾವಾಗ ಪುರಾಣ ಅಂದ್ರೆ ಒನ್ ಅವರ್ ಆದ್ಮೇಲೆ ಟೈಮ್ ನೋಡ್ತಾ ಇರ್ತೀವಿ, ಬಿಡ್ತಾರ ಆಚಾರ ಅಂತೇಳಿ, ಹಾಗ ಅಭ್ಯಾಸ ಆಗಿ ಇದಕ್ಕಿದ್ದಂತೆ ಕ್ಷೇತ್ರಕ್ಕೆ ಬಂದಷ್ಟು ಮಾತ್ರಕ್ಕೆ ಒಂದೇ ಸಲ 2 ಗಂಟೆ ಕೂತ್ಕೊಂಡು ಕೊಳ್ಳಿ, ಏನಾಗುತ್ತೆ, ನಾನು ಹೇಳೋದೇನೋ ಮೈಕ್ ಇರುತ್ತೆ, ನಾನಿರ್ತೇನೆ, ನೀವೆಲ್ಲ ಎಲ್ಲೋ ಇರ್ತೀರಾ, ನನಗೆ ದುಃಖ ಆಗ್ತಾ ಇರುತ್ತೆ, ಇವರೆಲ್ಲ ಎಲ್ಲೋ ಇದ್ದಾರೆ ಅಂತ ಗೊತ್ತಾದ್ರೂ ಹೇಳಬೇಕಾಗತ್ತಲ್ಲ ಅಲ್ವಾ. ಹಾಗೆ ಬೇಡ, ಎಲ್ಲರೂ ಚೆನ್ನಾಗಿ ಕೇಳಿ ಅರ್ಥ ಆಗುವಂತೆ ಹೇಳ್ತೇನೆ, ಎಚ್ಚರದಿಂದಿದ್ರೆ ಸಾಕು. ಇನ್ನ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಮಾಡುತ್ತಾ ಬರಬೇಕು. ಅವಾಗೆ ಭಗವಂತನ ವಿಶೇಷವಾಗಿರತಕ್ಕಂಥ ಚಿಂತನೆ ಬಂದರೆ, ಏಕಾಗ್ರವಾಗಿ ಭಗವಂತನ ಚಿಂತನೆ, ಅದನ್ನ ಧ್ಯಾನ ಅಂತ ಕರೀತಾರೆ, ಆ ಧ್ಯಾನದಿಂದ ದೇವರ ಅನುಗ್ರಹ ಆಗುತ್ತೆ, ಇಷ್ಟೇ ನೀ ಮಾಡಬೇಕಾಗಿದ್ದು. ಅವಾಗ ಪ್ರಶ್ನೆ, ರದಷ್ಟಮೋಭ್ಯಾಂ ಆಕ್ಷಿಪ್ತಂ ನಿಮೂಢಂ ಮನಾತ್ಮನಃ ಯಚ್ಚೇತ್ ಧಾರಣಯಾಧೀರ ಹಂತಿಯ ತತ್ಕೃತಂ ಮನಂ. ಮನಸ್ಸನ್ನೇನೋ ದೇವರ ಮೇಲೆ ಇಡೋಣ ಅಂತ ಹೊರಟದು, ಆದರೆ ಮನಸ್ಸೇನೋ ಕೋತಿಯಂತೆ ಕುಣಿತಾ ಇರುತ್ತೆ, ಆ ಕೋತಿಯಂತೆ ಕುಣಿಯುವ ಮನಸ್ಸನ್ನ ನಿಗ್ರಹ ಮಾಡುವುದು ಹೇಗೆ ಅಂತ ಪ್ರಶ್ನೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇದು ಕೇಳಿಬಿಡ್ತಾ ಇದ್ದಾರೆ. ಅಲ್ಲಿ ಅವರು ಹೇಳುತ್ತಾರೆ, ಅಯ್ಯ ನಿನ್ನ ಮನಸ್ಸು ದೇವರಲ್ಲೇ ಅಂದ್ರೆ ಎಲ್ಲಾ ಕಲ್ಮಶಗಳು ಹೋಗಿ ಚಾಂಚಲ್ಯವೆಲ್ಲ ಹೋಗಬೇಕಾದ್ರೆ ದೇವರಲ್ಲೇ ಮನಸ್ಸಿಡು ಅಂದ್ರು. ಅಯ್ಯೋ ರಾಮ, ಹುಚ್ಚು ಬಿಟ್ರೆ ಆಗ್ಲಿ, ಮದುವೆ ಆಗಲ್ಲ, ಮದುವೆ ಆದ ಹೊರತು ಹುಚ್ಚು ಬಿಡಲ್ಲ ಅಂದಂಗಾಯಿತು. ದೇವರ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ನಿಲ್ಲಲ್ಲ ಅಯ್ಯ ಪ್ರಭೋ ಅಂತ ಹೇಳಿದ್ರೆ, ಆ ಮನಸ್ಸು ನಿಲ್ಲಲಿಕ್ಕೆ, ಆ ಮನಸ್ಸಿನ ಎಲ್ಲಾ ಕಲ್ಮಶ ಹೋಗ್ಲಿಕ್ಕೆ ಮತ್ತ ದೇವರ ಚಿಂತನೆ ಮಾಡುವ ಅಂದ್ರೆ ಅದೇನು ಮಾಡಲಿ ನಾನು ಅಂದ್ರೆ, ಇಲ್ಲಯ್ಯ ಮೊದಲು ಹೇಳಿದ್ದು ದೇವರ ಧ್ಯಾನ, ಈಗ ಹೇಳೋದು ಧಾರಣ ಅಂದ್ರು. ಅದೇನದು ಅಂದ್ರೆ ಹೇಳುತ್ತಾರೆ, ಖಂಡ ಸ್ಮೃತಿ ಧಾರಣ, ಅಖಂಡ ಸ್ಮೃತಿ ಧ್ಯಾನ ಅಂದ್ರು. ಒಂದೇ ಸಮನೆ ದೇವರಲ್ಲಿ ಮನಸ್ಸಿರಬೇಕಾದರೆ ಆಕೆ ಚಾಂಚಲ್ಯ ಇರಬಾರದು, ಎಲ್ಲಿಗೂ ಮನಸ್ಸು ಹೋಗಬಾರದು. ಇವಾಗ ನಮ್ಮ ಮನಸ್ಸಿಗೆ ಚಾಂಚಲ್ಯ ಬೇಕಾದಷ್ಟಿದೆ, ಚೂರು ದೇವರಲ್ಲಿ ಕೊಡುತ್ತೆ ಮತ್ತು ಹೋಗುತ್ತೆ, ಕೊಡುತ್ತೆ ಹೋಗುತ್ತೆ, ಕೊಡುತ್ತೆ ಹೋಗುತ್ತೆ. ಅವಾಗಂದ್ರು ಈ ಮನಸ್ಸಿನ ಈ ಸ್ಥಿತಿ ಇದೆಯಲ್ವಾ, ಚೂರು ಹೊತ್ತಿರುತ್ತೆ ಹೋಗ್ಬಿಡುತ್ತೆ, ಅದನ್ನೇ ಬಳಸ್ಕೊಂಡ್ಬಿಡ್ರಿ ಎಂದ್ರು. ಅಂದ್ರೆ ಚೂರು ಚೂರು ಹೊತ್ತು ಮನಸ್ಸು ಎಷ್ಟು ಹೊತ್ತು ದೇವರಲ್ಲಿ ನಿಲ್ಲುತ್ತೋ ಅಷ್ಟು ಹೊತ್ತು ನಿಲ್ಲಿಸ್ತಾ ಬಂದರೆ, ಆ ದೇವರಲ್ಲಿ ನಿಂತಷ್ಟು ಹೊತ್ತು ಆ ಮನಸ್ಸಿಗೆ ದೇವರ ಸಂಪರ್ಕ ಬರ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದ ಪಾಪ ಸುಟ್ಟು ಹೋಗ್ತಾ ಬರುತ್ತೆ. ದೇವರ ಮೇಲೆ ಬಂದು 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 ಮನಸ್ಸು ಕೂಡುತ್ತಾ ಬಂದರೆ ಆ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದ ಪಾಪ ಹೋಗಿ 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 ಈ ಮನಸ್ಸು ಹೊರಗೆ ಹಾರಾಡೋದೇ ಬಿಟ್ಟು ದೇವರಲ್ಲೇ ಇದ್ದು ಬಿಡುತ್ತೆ. ಇದು ನಿಜವಾದ ಉಪಾಯ ಅಂದ್ರು. ಅವಾಗ ಹೇಳ್ತಾರೆ, ಈ ಮನಸ್ಸಿನ ನಾನಾ ಕಲ್ಮಶಗಳನ್ನ ತೆಗೆದು ಬಿಡುವಂಥದ್ದೇ ಧಾರಣ ಅಂತ ಹೇಳ್ತಾ ಇದ್ದೀರಾ. ಈ ಧಾರಣೆಯನ್ನ ನಾವು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ನಮಗೆ ಮನಸ್ಸು ನಿಷ್ಕಲ್ಮಶ ಆಗುತ್ತೆ ಎಂದು ಹೇಳುತ್ತಾರೆ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಬದ್ಧತೆ ಯೋಗ ಆಶ್ರಯಂ ಭದ್ರಂ ಈಕ್ಷತ. ಇಷ್ಟೇ ಹೇಳಿದ್ರು. ಇದು ಧಾರಣ ಅಂತ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಬಿಟ್ಟು ಬಿಟ್ಟು ದೇವರಲ್ಲಿಡೋದು. ಯಾವ ದೇವರ ರೂಪದಲ್ಲಿ ಮನಸ್ಸಿಡಬೇಕು ಅಂತ ಪ್ರಶ್ನೆ. ಯಾವ ದೇವರ ರೂಪ ಅಂದರೆ ಎಲ್ಲರಿಗೂ ಆಶ್ರಯಂ, ಆಶ್ರಯವಾದ ಭಗವದ್ ರೂಪದಲ್ಲಿ ಮನಸ್ಸಿಡಿ ಅಂದ್ರು. ಯಾವ ರೂಪ ನಮಗೆ ಆಶ್ರಯ, ವಿರಾಟ್ ರೂಪ ಅಂತ. ಇದನ್ನೇ ನಮ್ಮ ಶೇಷದಾಸರು ಜ್ಞಾನಯಜ್ಞ ಸುಳಾದಿ ಅಥವಾ ಮಖ ಸುಳಾದಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳಿದ್ದನ್ನೇ ಅಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಏನದು ಅಂದ್ರೆ, ಇಷ್ಟೇ ಜೀವನ ಪರಿಮಾಣ ಎಷ್ಟು, ಸೂಕ್ಷ್ಮ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗ ಮಾಡಿ ಅದರೊಳಗೊಂದರು ಶತವಿಭಾಗವ ಗೈಯಲು ಎನಿತಿಹುದೋ ಅನಿತಿಹುದು ಜೀವ ಪರಮಾಣು. ಕುದುರೆ ಭಾಗದ ಕೊನೆಯ ಕೂದಲ ತುದಿಯನ್ನ 10,000 ಭಾಗ ಮಾಡಿ ಒಂದು ಭಾಗ ಎಷ್ಟಿರುತ್ತೋ ತುದಿ ಅಷ್ಟು ಜೀವ. ಅಂಥ ಜೀವ ಈ ಶರೀರದ ಕೂದಲಿನ 1,000 ಭಾಗವೂ ಇಲ್ಲ. ಇಷ್ಟು ದೊಡ್ಡ ಶರೀರದಲ್ಲಿ, ಅದು ಸೆಂಟರ್ ಫ್ಲೋರ್ ಅಲ್ಲಿ ಒಳಗೆ ಕಮಲದಲ್ಲಿ ಮೂಲೇಶನ ಪಾದಮೂಲದಲ್ಲಿಪ್ಪ ಪವನನ ಪಾದಮೂಲದಲ್ಲಿ ಜೀವಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಂತಾರೆ, ಅಡ್ಡಿಸ್ಕೊಂಡ್ಬಿಡ್ತಾರೆ. ಅಂಥ ಕಡೆ ಜೀವ ಇರುವಾಗ ಅಷ್ಟು ಚಿಕ್ಕ ಜೀವ ಇಷ್ಟು ದೊಡ್ಡ ಶರೀರವನ್ನ ಹೊತ್ತುಕೊಂಡು ಹೇಗ್ ತಿರುಗ್ತಾ ಇದ್ದಾನೆ? ಪುಷ್ಕರಕ್ಕೆ ಹೇಗ್ ಬಂದಿದ್ದೀರಾ? ಫ್ಲೈಟಲ್ಲಿ ಬಂದು, ಬಸ್ಸಲ್ಲಿ ಬಂದು, ಟ್ರೈನ್ ಬಂದು ಅಂತ ಹೇಳ್ತೀವಿ. ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಹೇಗ್ ಬಂದಿದ್ದೀರಾ ಅಂದ್ರೆ ನಮಗಾಗಲ್ಲ ಅದು. ಸ್ವಾಮಿಯೇ ನಮ್ಮ ಸುತ್ತು ವಿರಾಟ್ ರೂಪದಿಂದ ಹೇಗಿದ್ದಾನೆ. ಹಾಸ್ಯೇ ಹಾಸ್ಯಮಿತಿಕ್ರಮಾತ್, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಇಟ್ಟು ಇಡೀ ಶರೀರ ಸುತ್ತು ಭಗವಂತ ಇದ್ದಾನೆ. ನಮಗೆ ಪುಷ್ಕರಕ್ಕೆ ಹೋಗಬೇಕು ಅಂತ ಆಲೋಚನೆ ಕೊಟ್ಟು ನಮ್ಮ ಇಡೀ ಶರೀರ ಹೊತ್ತು ನಮ್ಮ ಆಲೋಚನೆಗೆ ತಕ್ಕಂತೆ ಕದಲಿಸ್ತಾ ಕರಕೊಂಡು ಬಂದು ಕೂಡಿಸಿದ್ದಾನೆ. ಇನ್ನ ಇದ್ದಾನೆ ನಮ್ಮ ಸುತ್ತೇ ಇದ್ದಾನೆ. ಒಂದು ಸಲ ಆತ ಸರದರೆ ಕೂತ ಕಡೆ ಎಲ್ಲ ಕೊಲ್ಯಾಪ್ಸ್. ಫೋನ್ ಹೋಗುತ್ತೆ ಇಲ್ಲಿಂದ, ಎಲ್ಲರಿಗೂ ಪ್ಯಾರಾಲಿಸಿಸ್ ಬರ್ತದೆ ಅಂತ ಅಲ್ವಾ? ಬರಲ್ಲ ಅಂದುಕೊಂಡು ಹೋಗ್ಬಿಡುತ್ತೆ ಬಿಡಿ. ಸ್ವಾಮಿ ನಮ್ ಸುತ್ತೂ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಇಷ್ಟು ಚಿಕ್ಕ ಜೀವನಿಗೆ ಪಚನ, ಗಮನ, ಭೋಜನ, ಚಲನ, ಅಚಲನ, ಮೈಥುನ, ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಇದಾಗುತ್ತಾ? ಇಂಪಾಸಿಬಲ್ ನಿಮಗೆ. ಮತ್ತಾರು ಮಾಡಿಸ್ತಾ ಇದ್ದಾರೆ? ಶುಚಿ ಸಾಧನ ದಯದಿಂದ ಜೀವನ ನಿಚಯದಳು ಶರೀರದಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನು ಎಂದರಿತುಕೊಂಡಾಡು ತಿಳ್ಕೊಂಡು ನೋಡ್ರಿ. ಸೊಮ್ಮನೆ ಹೇಳೋದಲ್ಲ ಅಂತ ಹೇಳಿಬಿಡ್ತಾರೆ. ಹಾಗಾದರೆ ನಮ್ಮ ಸುತ್ತು ಏನು ವಿರಾಟ್ ರೂಪ ನಿಂತಿದೆ? ಆಶ್ರಯಂ ಭದ್ರಂ, ಭದ್ರವಾದ ಆಶ್ರಯ ಅವನನ್ನ ಈಕ್ಷಕ. ಆ ನಮ್ಮ ಶರೀರದ ಸುತ್ತು ಬ್ರಹ್ಮಾಂಡದ ಸುತ್ತು ನಿಂತುಕೊಂಡು ಆ ಇಡೀ ಬ್ರಹ್ಮಾಂಡವನ್ನ ನಮ್ಮ ಶರೀರವನ್ನ ಸತತ ರಕ್ಷಣೆ ಮಾಡತಕ್ಕಂತಹ ಭಗವದ್ ರೂಪವನ್ನ ಮನಸ್ಸಿನಲ್ಲಿ ನೋಡ್ತಾ 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 ಬಂದ್ರೆ ಅವಾಗ ಹೇಳುತ್ತಾರೆ ಭಕ್ತಿ ರಕ್ಷಣ ಯೋಗ ಸಾಶು ಸಂಪದ್ಯತೆ. ಒಳ್ಳೆ ಭಕ್ತಿ ಯೋಗ ನಮ್ಮಲ್ಲಿ ಬರ್ತಾ ಬರುತ್ತಂತೆ. ಅದ್ಭುತವಾದ ಭಕ್ತಿ ಹುಟ್ಟಿ ಭಗವಂತನ ಏಕಪ್ರಕಾರ ಚಿಂತನ ಹೊರಡುತ್ತೆ ಈ ಧಾರಣ ಮಾಡಿದರೆ ಅಂದ್ರು. ಹೇಳ್ತಾ ಇದ್ದಾರೆ ರಾಜ ಕೇಳುತ್ತಾನೆ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶಿ ವಾ ಹರೇ ದಾಶು ಪುರುಷಸ್ಯ ಮನೋಮಲಂ. ಈ ಧಾರಣೆ ಸಮ್ಮತ, ಸಜ್ಜನರಿಗೆ ಸಮ್ಮತವಾಗಿರತಕ್ಕಂಥ ಸದಾಮ್ಮತ ಸಮ್ಮತ, ಸಜ್ಜನರಿಗೆ ಯಾವುದು ಒಪ್ಪಿಗೆ ಆಗಿದೆಯೋ ಆ ಧಾರಣೆ ಹೇಗೆ ಮಾಡಬೇಕು, ಯಾದೃಶಿವ ಯಾವ ರೀತಿಯಲ್ಲಿ ಮಾಡಬೇಕು? ಹರೇ ದಾಶು ಪುರುಷಸ್ಯ ಮನೋಮಲ, ಈ ಪುರುಷರ ಮನಸ್ಸಿನ ನಾನಾ ಕಲ್ಮಶವನ್ನ ಕೊಚ್ಚಿ ಹಾಕುವಂತಹ ಧಾರಣೆ ಹೇಗೆ ಮಾಡಬೇಕು ಅಂದಾಗ ಶುಕಾಚಾರ್ಯರು ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.